ಅಂದ್ರೆ ವೇದ ಪ್ರಮಾಣ ಸುಳ್ಳು ಹೇಳುತ್ತೆ ಅಂತ ಆಯ್ತಂತೆ. ಇಲ್ಲದೆ ಹೇಳೋದನ್ನ ಹೇಳಿದ್ರೆ ಏನರ್ಥ? ಸುಳ್ಳು ಹೇಳದಾಗಲೇಕಷ್ಟೆ. ವೇದಗಳಲ್ಲಿ ತತ್ವ ವೇದಕ ಅತತ್ವ ವೇದಕ ಭಾದ ಮಾಡಿದ ಮೇಲೆ ವೇದವನ್ನು ಪ್ರಮಾಣ ತೋಪದಾಗೈತೇನ ಅವರೀಗ. ವೇದಗಳ ಎರಡು ಭಾಗ ಮಾಡಿ, ವೇದದ ಒಂದು ಭಾಗ ಪ್ರಮಾಣ, ಇನ್ನೊಂದು ಭಾಗ ಅಪ್ರಮಾಣ ಅಂತ ಹೇಳಿದಾಗಾಯ್ತು. ಅದು ಇಲ್ಲೇ ಇರೋದು ಬರುತ್ತೆ. ಉಳಿದವರಿಗೆ ಏನು ಗೊತ್ತಾಗಲಿಲ್ಲ, ಅವ್ರು ವಿಚಾರ ಕನ್ಫ್ಯೂಷನ್ ಮಾಡೋದಕ್ಕೆ ಒಪ್ಪಿದಾಗಿ ಮಾಡಿ ಒಪ್ಪಿದಾಗ ಮಾಡಿದರು. ಅದಕ್ಕೇನಂತ ಕರೀತಾರೆ? ಪ್ರಚ್ಛನ್ನ ಬೌದ್ಧೋಯ ಮತಃ ಪ್ರಸಿದ್ಧ. ಅವ್ರು ವೇದವನ್ನು ಔಟ್ ಆ್ಯಂಡ್ ಔಟ್ ಏನು ಮಾಡಲಿಲ್ಲ, ಅವರು ಒಪ್ಪಲೇ ಇಲ್ಲ. ಇವರೇನು ಮಾಡಿದರು? ಒಪ್ಪಿದರು ಕೂಡ ಬಹುಭಾಗನೇನಂತ ಕರೆದರು? ಅತತ್ವ ವೇದಕ ಅಂತ ಕರೆದರು. ಅವರು ದೊಡ್ಡವರೇ ಅಲ್ಲ, ಅವ್ರು ದೊಡ್ಡವರು ಸುಳ್ಳು ಹೇಳ್ತಾರೆ, ಎರಡು ಒಂದೇ. ದೊಡ್ಡವರೇ ಅಲ್ಲ ಅಂತ ಅವರು ಅಂದರೆ ದೊಡ್ಡ ಭಾರಿ ದೊಡ್ಡವರು ಭಾರಿ ಸುಳ್ಳು ಹೇಳ್ತಾರೆ. ಇದರಲ್ಲಿ ಇನ್ನೂ ಬೈದಾಗಾಯಿತು. ಇದಕ್ಕೆ ಪ್ರಚ್ಛನ್ನತೆ ಅಂತ ಕರೀತಾರೆ. ಪ್ರಚ್ಛನ್ನ ಹಿಡನ್ ಹಿಡನ್ ಅಜೆಂಡ ಅಂತ ಕರೀತಾರಲ್ಲ ಆ ಥರ ಹಿಡನ್ ಮತ ಇದು. ವೇದಾಂತ ನಾಂತು ತತ್ವ ವೇದಕತ್ವೇ ಬಿ. ವೇದಾಂತಗಳು ಅಂದರೆ ಅವ್ರ ಪ್ರಕಾರ ಉಪನಿಷತ್ತುಗಳು ಅಂತ ಅರ್ಥ. ಅವರಿಗೆ ವೇದ ನಮ್ಮ ಪ್ರಕಾರ ವೇದಾಂತಗಳು ಅಂದ್ರೆ ಏನೋ ಉಪನಿಷತ್ತುಗಳು ಹೌದು. ಮುಖ್ಯವಾಗಿ ಯಾವುದು ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು. ಅಮುಖ್ಯವಾಗಿ ಉಪನಿಷತ್ತು ಕೂಡ ಹೌದು. ಇವ್ರ ಪ್ರಕಾರ ಬ್ರಹ್ಮಸೂತ್ರಗಳಲ್ಲ, ಬರೀ ಉಪನಿಷತ್ತು ಮಾತ್ರ. ವೇದಾಂತ ನಾಂತು ತತ್ವ ವೇದಕತ್ವೇಪಿ ಜೀವೇಶ್ವರ ಅಭೇದೇವ ತಾತ್ಪರ್ಯಂ. ಅವು ತತ್ವ ವೇದಕ, ಅದು ಕೂಡ ಜೀವೇಶ್ವರರ ಅಭೇದವನ್ನು ಹೇಳ್ತಾ ಇವೆ ಹೊರತು ಅವೇನು ಹೇಳ್ತಾ ಇಲ್ಲ, ವೇದವನ್ನು ಹೇಳ್ತಾ ಇಲ್ಲ. ತತ್ರ ಉದ್ಗೀತಾದಿ ಉಪಾಸನಾನಾಂ ಕರ್ಮ ಸಮುದ್ಧ್ಯರ್ಥಾನಾಮಪಿ ಚಿತ್ತವೃತ್ತಿತ್ವ ಸಾಮ್ಯೇನ ಬುದ್ಧಿಶುದ್ಧ್ಯರ್ಥತ್ವಾತ್ ಚ ಆಮ್ನಾನಂ ಅವಿರುದ್ಧಂ. ಅಲ್ಲೊಂದು ಪ್ರಶ್ನೆ ಬಂತವರಿಗೆ. ಉಪನಿಷತ್ತುಗಳಲ್ಲೂ ಕೂಡ ಉದ್ಗೀತ ಬ್ರಾಹ್ಮಣ ಇತ್ಯಾದಿ ಅನೇಕ ಭಾಗಗಳಲ್ಲಿ ಉಪಾಸನೆ ವಿಷಯ ಹೇಳ್ತಾ ಇದ್ದಾರೆ. ಅವು ಕರ್ಮಪರವಾಗುತ್ತಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರು. ಮಂತ್ರ ವೇದ ಮಂತ್ರಭಾಗ ಬ್ರಾಹ್ಮಣ ಭಾಗ ಅಷ್ಟೇ ಅಲ್ಲ, ಉಪನಿಷತ್ ಭಾಗದಲ್ಲೂ ಕೂಡ ಈ ಮಧು ವಿದ್ಯಾ ಉದ್ಗೀತ ಅನೇಕ ಉದ್ಗೀತ ಬ್ರಾಹ್ಮಣ ಬದಲಾದವುಗಳಲ್ಲಿ ಉಪಾಸನೆಯ ಕ್ರಮ ಹೇಳುತ್ತಾರೆ. ಅದು ಕೂಡ ಅದು ಜ್ಞಾನಕಾಂಡನೆ. ಯಾತಕ್ಕೆ ಅಂದರೆ ಉದ್ಗೀತಾದಿ ಉಪಾಸನಾನ ಕರ್ಮ ಸಮೃದ್ಧ್ಯರ್ಥಾನಾಮಪಿ ಕರ್ಮದ ಸಮೃದ್ಧಿಗೋಸ್ಕರ ಹೇಳಲ್ಪಟ್ಟಿದ್ದರೂ ಕೂಡ ಚಿತ್ತವೃತ್ತಿತ್ವ ಸಾಮ್ಯೇನ ಬುದ್ಧಿಶುದ್ಧ್ಯರ್ಥತ್ವ ಚಾಮ್ನಾನ ವಿರುದ್ಧಂ. ಅವೆಲ್ಲ ಬ್ರಹ್ಮತತ್ವ ತಿಳಿಯೋದಕ್ಕೆ ಚಿತ್ತಸಿದ್ಧಿಗೋಸ್ಕರ ಹೇಳಿರೋದ್ರಿಂದ ಅವು ಕರ್ಮಪರವಾಗಿದ್ದರೂ ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ? ತತ್ವಕ್ಕೆ ಉಪಯೋಗ ಆಗುತ್ತೆ. ತತ್ವ ವೇದಕ ಅಂತ ಕರಿಬಹುದು ನಾವು. ಪ್ರಾಣಾದಿ ಉಪಾಸನ ಇದೇ ಉತ್ತರ ಅದಕ್ಕೆ ಕೊಡಬಹುದು. ಹಾಗಿದ್ರೆ ಒತ್ತಾನೆ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ಕರ್ಮಪರವಾದಂತಹ ವಾಕ್ಯಗಳಿಗೆ ಚಿತ್ತಸಿದ್ಧಿ ದ್ವಾರ ಅಂತಃಕರಣ ಸಿದ್ಧಿ ದ್ವಾರ ಉಪಾಸನೆಗೆ ನಮಗೆ ಅನುಕೂಲವಾಗೋದಾದ್ರೆ ಮಂತ್ರ ಬ್ರಾಹ್ಮಣದಲ್ಲಿ ಅದೇ ಮಾಡಬಾರ್ದಾಗಿದ್ರೆ ಅದಿಲ್ಲ. ಅಂದರೆ ಒಂದೇ ವಿಷಯನ ಒಂದು ಕಡೆ ಒಂದು ರೀತಿ ಒಪ್ಪೋದು, ಇದಕ್ಕೆ ಮತ್ತೊಂದು ರೀತಿ ಒಪ್ಪೋದು. ಅದು ಸರಿಯಾಗಿ ನೋಡಿದ್ರೆ ಎಲ್ಲಿ ತಪ್ಪು ಮಾಡ್ತಾರೆ ಗೊತ್ತಾಗುತ್ತೆ. ಕರ್ಮ ಸಮೃದ್ಧ್ಯರ್ಥಾನಾಮಪಿ ಚಿತ್ತವೃತ್ತಿತ್ವ ಸಾಮ್ಯೇನ ಬುದ್ಧಿಶುದ್ಧ್ಯರ್ಥತ್ವ ಚಾಮ್ನಾನಂ ಅವಿರುದ್ಧಂ. ಆಮ್ನಾನ ಅಂದ್ರೇನು? ಅದು ಹೇಳುವಿಕೆ ಅಂತ ಅರ್ಥ. ಪ್ರಾಣಾದಿ ಉಪಾಸನಾನಾಮಪಿ ಪ್ರಾಣಾದೀನಾಂ ಬ್ರಹ್ಮ ಪ್ರತೀಕತ್ವೇನ ಅದ್ವೈತ ಜ್ಞಾನ ಉಪಯೋಗಿತ್ವಾತ್ ಕ್ರಮಮುಕ್ತಿ ಫಲತ್ವಾಚ ಪಾಠೋರ ವಿರುದ್ಧ. ಇನ್ನು ಪ್ರಾಣಾದಿಗಳ ಉಪಾಸನೆ ಬೇರೆ ಹೇಳಿದ್ದಾರೆ. ಉದ್ಗೀತಾದಿ ಉಪಾಸನೆ ಒಂದು, ಪ್ರಾಣಾದಿಗಳ ಉಪಾಸನೆ ಒಂದು. ಉದ್ಗೀತಾದಿ ಉಪಾಸನೆಯನ್ನು ಕರ್ಮಪರ ಆಯಿತು. ಪ್ರಾಣಾದಿ ಉಪಾಸನೆಯೇನು? ಬ್ರಹ್ಮತತ್ವ ಬಿಟ್ಟು ಬೇರೆದನ್ನು ಹೇಳಿದಾಗಾಯ್ತು. ಅದನ್ನೇ ಅದಕ್ಕೆ ಹೇಳಬೇಕು ಅಂದರೆ ಪ್ರಾಣಾದೀನ ಬ್ರಹ್ಮ ಪ್ರತೀಕತ್ವೇನ. ಪ್ರಾಣಾದಿಗಳೆಲ್ಲ ಏನವು? ಬ್ರಹ್ಮನ ಪ್ರತಿಮೆ, ಪ್ರತಿಮೆಗಳವೆಲ್ಲ ಕೂಡ. ಅದ್ವೈತ ಜ್ಞಾನ ಉಪಯೋಗಿತ್ವಾತ್ ಮುಂದೆ ಯಾವುದಕ್ಕೆ ಉಪಯೋಗ ಆಗುತ್ತೆ? ಅದೆಲ್ಲ ಅದ್ವೈತ ಜ್ಞಾನಕ್ಕೆ ಉಪಯೋಗ ಆಗುತ್ತೆ. ಮತ್ತು ಕ್ರಮಮುಕ್ತಿ ಫಲತ್ವಾಚ್ಯ ಡೈರೆಕ್ಟ್ ಮುಕ್ತಿ ಕಾರಣ ಇರೋದ್ರು ಕೂಡ ಕ್ರಮಮುಕ್ತಿ ಕ್ರಮವಾಗಿ ಮುಕ್ತಿ ಕಾರಣವಾಗೋದ್ರಿಂದ ಪಾಠೋನ ವಿರುದ್ಧ ಪಾಠ ಮಾಡೋದೇನು ತಪ್ಪಲ್ಲ. ಅದೇ ಎರಡು ಭಾಗ ಮಾಡಿಕೊಂಡು ಮಂತ್ರ ಬ್ರಾಹ್ಮಣಾದಿಗಳು ಅತತ್ವ ವೇದಕ ಉಪನಿಷತ್ತುಗಳು ತತ್ವ ವೇದಕ ಅದರಲ್ಲಿ ಉದ್ಗೀತಾದಿಗಳು ಕರ್ಮಪರ ಅಂತ ಅನಿಸಿದ್ರು ಕೂಡ ಅಂತಃಕರಣ ಸಿದ್ಧಿಗೂ ಉಪಯುಕ್ತ. ಇನ್ನು ಪ್ರಾಣಾದಿಗಳ ಉಪಾಸನೆ ಬ್ರಹ್ಮ ಉಪಾಸನೆ ಅಲ್ಲದೆ ಹೋದರೂ ಕೂಡ ಮುಂದೆ ಬ್ರಹ್ಮ ಪ್ರತೀಕವಾದ್ದರಿಂದ ಅವುಗಳ ಉಪಾಸನೆ ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ? ಬ್ರಹ್ಮ ಉಪಾಸನೆ ಅನುಕೂಲ ಆಯಿತು. ಆ ಮೂಲಕ ಕ್ರಮಮುಕ್ತಿಗೊಂದು ಉಪಯೋಗ ಆಗುತ್ತೆ. ಅದಕ್ಕೆ ಅದು ಸರಿನೇ. ಏತೇನ ಸಗುಣ ಬ್ರಹ್ಮ ವಿದ್ಯಾಪಿ ವ್ಯಾಖ್ಯಾತಾ. ಇನ್ನು ಸಗುಣ ಬ್ರಹ್ಮನ ಹೇಳ್ತಕ್ಕಂತಹ ವಾಕ್ಯಗಳಿವೆ, ಅವು ಕೂಡ ಇದೇ ಅರ್ಥ. ಅದಕ್ಕೆ ಯಾಕೆಂದರೆ ದುರ್ಗುಣ ಬ್ರಹ್ಮನೇ ತಾತ್ಪರ್ಯ. ಸಗುಣ ಬ್ರಹ್ಮನ ಉದ್ದೇಶ ಏನು ಅಂತ ಕೇಳಿದರೆ ಕ್ರಮಮುಕ್ತಿ, ನಿಧಾನವಾಗಿ ಫ್ರಮ್ ಸಗುಣ ಟು ನಿರ್ಗುಣ ಹೋಗೋದು. ಫ್ರಮ್ ಟೋನ್ ಫ್ರಮ್ ನೋನ್ ಟು ಅನ್ನೋನ್ ಅನ್ನೋದು ನಮಗೆ ಗೊತ್ತಿದೆ. ಈ ಎಕ್ಸಾಂಪಲ್ ಮಿಸ್ಯೂಸ್ ಮಾಡ್ತಾರೆ. ಫ್ರಮ್ ಸಗುಣ ಟು ನಿರ್ಗುಣ ಹೋಗೋದು, ಫಸ್ಟ್ ನಿರ್ಗುಣ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅದಕ್ಕೇನು ಮಾಡಬೇಕು? ಸಗುಣ ಉಪಾಸನೆ ಮುಂದಕ್ಕೆ ಹೋಗೋದು. ಆದರೆ ಸಗುಣ ಉಪಾಸನೆ ಬಂದಿದ್ರು ಕೂಡ ಅದು ಯೋಗ್ಯನೇ, ತಾತ್ಪರ್ಯ ಅದರಲ್ಲಿಲ್ಲ. ಅದು ಎನ್ ರೂಟ್ ಹೋಗ್ತೀವಿ ಅಷ್ಟೇ. ಯದ್ವಾ ಇದಿಷ್ಟು ಒಂದು ಭಾಗ, ಇದಿಷ್ಟು ಒಂದು ರೀತಿ ಹೇಳಿ ಮತ್ತೆ ಹೇಳ್ತಾರೆ. ಕ್ರಿಯಾಕಾರಕ ಫಲರೂಪ ಭೇದ ಪ್ರಪಂಚ ಪ್ರತಿಪಾದಕ. ಕ್ರಿಯಾಕಾರಕ ಫಲ, ಕ್ರಿಯಾ ಅಂದರೆ ಒಂದು ಕರ್ಮ, ಕಾರಕ ಅಂದರೆ ಮಾಡುವುದು ಮಾಡುವವನು, ಫಲ ಅಂದರೆ ಅದರ ಫಲ, ಕರ್ಮ ಕರ್ತ ಫಲ. ಇದನ್ನು ಹೇಳ್ತಕ್ಕಂತಹ ಭೇದ ಪ್ರಪಂಚ ಪ್ರತಿಪಾದಕ. ಇವು ಮೂರು ಏನಿದೆ? ಕ್ರಿಯಾಕಾರಕ ಫಲ ಇದ್ದ ಮೇಲೆ ಏನಿದೆ ಅಲ್ಲಿ? ಭೇದ ಇದೆ ಅಂತ ಅರ್ಥ. ಈ ಭೇದ ಇಲ್ಲದೆ ಪದ ಉಪಯೋಗಕ್ಕೆ ಬರೋದಿಲ್ಲ. ಭೇದ ಪ್ರಪಂಚ ಪ್ರತಿಪಾದಕ ಸರ್ವೋಪಿ ವೇದ. ಇವನ್ನೆಲ್ಲ ಹೇಳ್ತಕ್ಕಂಥ ವೇದ ಭಾಗ ಇದೆಯಲ್ಲ, ಜೀವ ಬ್ರಹ್ಮಣೋ ತತ್ವಾವೇದಕ ಅತತ್ವೇದಕ ಒಂದು ಕ್ಲಾಸಿಫಿಕೇಶನ್. ಇನ್ನೊಂದು ಕ್ಲಾಸಿಫಿಕೇಶನ್ ಏನಂದರೆ ಈ ಭೇದ ಹೇಳ್ತಕ್ಕಂಥ ವೇದವಾಕ್ಯ ಏನಿದೆ ಅದು ಸರ್ವೋಪಿ ವೇದ, ಎಲ್ಲ ವೇದ ಭಾಗ ಕೂಡ ಜೀವ ಬ್ರಹ್ಮಣೋ ನಿಷ್ಪ್ರಪಂಚತಃ ಪ್ರತಿಪಾದನ ಪೂರ್ವಕಂ ಅಭೇದ ಪ್ರತಿಪಾದನಾಯ ಅನುವಾದ ಪರ ಏವಾ. ಮುಂದೆ ಉದ್ದೇಶ ಏನಿದೆ ಅವಕ್ಕೆ ಹೇಳ್ತಿರೋದೇನೋ ಭೇದನೇ, ಮುಂದೆ ಎಲ್ಲಿ ಎಂಡ್ ಆಗುತ್ತದೋ ಜೀವ ಬ್ರಹ್ಮಣೋ ನಿಷ್ಪ್ರಪಂಚತಾ ಪ್ರತಿಪಾದನ ಪೂರ್ವಕಂ, ಜೀವಬ್ರಹ್ಮರಲ್ಲಿ ಯಾವ ವಿಧವಾದ ಭೇದವೂ ಇಲ್ಲ ಅಂತ ಹೇಳಿದುಕೊಂಡಿದೆ. ಅಭೇದ ಪ್ರತಿಪಾದನಾಯ ಅನುವಾದ ಪರ ಏವೇತಿ, ಅಭೇದ ಪ್ರತಿಪಾದನಾಯ ಅನುವಾದ ಪರ ಏವೇತಿ. ಅಭೇದವನ್ನು ಹೇಳೋದಕ್ಕೆ ಅಂತ ಹೊರಟು ಒಂದು ಅನುವಾದ ಮಾಡ್ತೇವೆ ಅಷ್ಟೇ. ಅಂದರೆ ತಾತ್ಪರ್ಯ ಅನುವಾದ ಮಾಡೋದ್ರಲ್ಲಿ ಏನಿಲ್ಲ, ತಾತ್ಪರ್ಯ ಇಲ್ಲ. ಪೂರ್ವಪಕ್ಷ ಅನುವಾದ ಮಾಡ್ತೇವೆ, ಪೂರ್ವಪಕ್ಷ ಒಪ್ಪೋದಿಲ್ಲ. ತಾತ್ಪರ್ಯ ಇಲ್ಲ, ಅನುವಾದ ಉಂಟು. ಮಧ್ವಯುಜದಲ್ಲಿ ಬಂತಲ್ಲ ವಿಶ್ವಮಿಥ್ಯ ವಿವರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ. ನಿಮ್ಮ ಪ್ರಕಾರ ಏನದು? ದೈತ್ಯ ಇತ್ತಂ ಎನ್ನದು ದೈತ್ಯರು ಹೇಳಿದ ಮಾತು ಅಂತ ಹೇಳಿದರು, ಅದೇ ಅನುವಾದ ಅಂತ ಹೇಳಿದ್ರು. ಸೊ ವೇದ ಏನು ಮಾಡ್ತಾ ಇವೆ ಗೊತ್ತಾ, ಭೇದ ಸತ್ಯ ಈಶ್ವರ ಗುಣ ಇದೆ ಏನೇನೋ ಹೇಳ್ತಾ ಇದೆ ಅಲ್ಲ, ಯಾತಕ್ಕೆ ಅಂತ ಕೇಳಿದರೆ ಮುಂದೆ ಖಂಡನೆ ಮಾಡಲಿಕ್ಕೆ. ಇದಕ್ಕೇನಂತಾರದಕ್ಕೆ ಅನುವಾದ ಅಂತ ಹೇಳಿದ್ರು. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ, ನಾವೆಲ್ಲ ಯಾತಕ್ಕೆ ಇಷ್ಟೊತ್ತೋಗಿದ್ದೇ ಹೇಳ್ತೇವೆ. ಟೀಕಾರ ಉದಾಹರಣೆ ಇದೆಲ್ಲ ಹೇಳ್ತಾ ಇದ್ದಾರೆ, ಇದೆಲ್ಲ ಅದ್ವೈತಿಗಳ ಮಾತಿದ್ದು. ಯಾತಕ್ಕೆ ಹೇಳ್ತಿದ್ದಾರೆ ಅದನ್ನು? ಅನುವಾದ ಮಾಡಿ ಮುಂದೆ ಖಂಡನೆ ಮಾಡ್ತಾರೆ. ಹೊತ್ತಾನೆ ನಮ್ಮತ್ತ ಅನುವಾದ ಮಾಡಿ ಹ್ಯಾ ಖಂಡನೆ ಮಾಡ್ತಿರಲ್ಲ, ವೇದ ಏನು ಮಾಡ್ತಾ ಇದೆ ನಿಮ್ಮತ್ತ ಅನುವಾದ ಮಾಡಿ ಖಂಡನೆ ಮಾಡ್ತಾ ಇದೆ ಅಷ್ಟೇ. ಇದಕ್ಕೆ ಅನುವಾದ ಪರ ಅಂತ ಕರೀತಾರೆ, ಅನುವಾದ ಪರವಾದ. ನಾವು ಕೂಡ ಏನು ಹೇಳ್ತೇವೆ ಈಗ, ಮುಂದೆ ಹೋಗಿ ಯಾಕಡೆ ಮಾರ್ಕೆಟ್ ಕಡೆ ಹೋಗ್ಬೇಕಾ, ಮುಂದೆ ಹೋಗಿ 4 ಕ್ರೋಡ್ ಬರುತ್ತೆ, ಈ ಕಡೆ ಹೋಗಬೇಡಿ ಆ ಕಡೆ ಹೋಗಬೇಡಿ ಈ ಕಡೆ ಹೋಗಿ, ಇದೆಲ್ಲ ಇದೆ ಅಂತ ಜಾತಕ್ಕೆ ಹೇಳಿದ್ದು ಹೋಗಬೇಡಿ ಅಂತ ಹೇಳೋದಕ್ಕೋಸ್ಕರ, ಇದನ್ನು ಹೋಗಿ ಅಂತ ಹೇಳೋದಕ್ಕೋಸ್ಕರ. ಇದೆಲ್ಲ ರಾಂಗ್ ಎಕ್ಸಾಂಪಲ್ಸ್ ಕೊಟ್ಟು ಏನು ಮಾಡಿಬಿಡ್ತಾರೆ, ಅವ್ರು ಹೇಳಿದರೂ ಕೂಡ ಹೇಳೋ ತಾತ್ಪರ್ಯ ಅದಿಲ್ಲ. ಇವನು ಆ ಕಡೆ ಹೋಗಬೇಕಾಗಿಲ್ಲ, ಈ ಕಡೆ ಮಾರ್ಕೆಟ್ಗೆ, ಈ ಕಡೆ ವಿದ್ಯಾಪೀಠಕ್ಕೆ, ಈ ಕಡೆಗೆ ಗೊತ್ತಾಯ್ತಾ, ಈ ಹೊಲಕ್ಕೆ ಹೋದರೆ ವಿದ್ಯಾಪೀಠಕ್ಕೆ ಹೋಗುತ್ತೆ, ಅಲ್ಲಿ ಹೋಗಬೇಡಿ ಎಡಗಡೆ ಹೋಗಿ. ಇದನ್ನ ಯಾಕೆ ಹೇಳಿದ್ರಿ ನೀವು ಅಂತ ಕೇಳಿದರೆ ಅಲ್ಲಿ ಹೋಗಬೇಡಿ ಅಂತ ಹೇಳೋದಕ್ಕೋಸ್ಕರ. ಇದಕ್ಕೇನಂತ ಕರೀತಾರೆ? ಅನುವಾದ ಪರ. ನೆನ್ಪಿಟ್ಕೊಂಡಿರ್ಬೇಕಾದ್ರೆ ಪೂರ್ವ ಪಕ್ಷ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಹೇಳಿ ಖಂಡನೆ ಮಾಡ್ತೇವೆ. ನಾವು ಹೇಳೋದಕ್ಕೆ ಏನಂತ ಹೇಳ್ತಾರೆ ಅದಕ್ಕೆ? ಅನುವಾದ, ಪೂರ್ವ ಪಕ್ಷ ಅನುವಾದ ಅಂತ ಹೇಳ್ತಾರೆ. ಸೊ ಪೂರ್ವ ಪಕ್ಷತ್ವೇನೆ ಹೇಳಿದೆ ಅಂತ ತಾತ್ಪರ್ಯ. ಸರ್ವಸ್ಯ ಆಪಿ ಆಗಮಸ್ಯ ಜೀವೇಶ್ವರ ಅಭೇದೇವ ತಾತ್ಪರ್ಯ. ಫೈನಲಿ ಎಲ್ಲಿ ಎಂಡ್ ಆಗುತ್ತೆ ಅದೆಲ್ಲ ಕೂಡ ಜೀವೇಶ್ವರ ಅಭೇದದಲ್ಲೇ. ಇಷ್ಟೊತ್ತು ದೊಡ್ಡದಾಗಿ ಭೇದ ಹೇಳಿಬಿಟ್ಟು ಕೊನೆಗೆ ಇದೆಲ್ಲ ಭೇದ ಸುಳ್ಳು ಅಂತ ಹೇಳಿ, ನೀವು ಭೇದ ಅರ್ಥ ಆಗಬೇಕಲ್ಲ, ಅದಕ್ಕೆ ಭೇದ ಹೇಳುತ್ತೆ ಫಸ್ಟು, ಆಮೇಲೆ ಏನು ಮಾಡುತ್ತೆ ಅದನ್ನು ತೆಗೆದಾಕ್ಬಿಡುತ್ತೆ. ತಾತ್ಪರ್ಯ ಕಥಂ ಸರ್ವೋತ್ತಮತ್ವಾದಿ ರಕ್ಷಣೆ ವಿಷ್ಣು. ಹೀಗೆ ವೇದದ ಒಂದು ಮಹಾ ತಾತ್ಪರ್ಯ ಇರಬೇಕಾದ್ರೆ ಸರ್ವೋತ್ತಮತ್ವ ವಿಷ್ಣು ಸರ್ವೋತ್ತಮ ಎಲ್ಲ ಅವನ್ನೇ ಹೇಳುತ್ತೆ ಹೇಳ್ತೀರಲ್ಲ, ಇದು ಹೇಗೆ ಸಾಧ್ಯ? ಸರಿ ಅಲ್ವೇ ಅಲ್ಲ. ಸರ್ವೋತ್ತಮತ್ವದ ಮಾತು ಬಂದರೆ ಏನಾಗುತ್ತೆ ಗೊತ್ತಾ, ಹೇಳ್ತಾರೆ. ಸರ್ವೋತ್ತಮತ್ವಾದೇಹೇ ಭೇದ ಸಾಪೇಕ್ಷತ್ವೇನ ಅಭೇದ ವಿರೋಧ. ಸರ್ವೋತ್ತಮತ್ವಾದಿಗಳೆಲ್ಲ ಯಾವ್ದೇ ಡಿಪೆಂಡ್ ಆಗಿವೆ, ರಿಲೇಟಿವ್ ಆಗಬೇಕಲ್ಲ. ಭೇದ ಒಪ್ಪಿದರೆ ಸರ್ವೋತ್ತಮ ಪ್ರಶ್ನೆ, ಇರದೇ ಒಬ್ಬನಿದ್ರೆ, ಇರದೇ ಒಬ್ಬನಿದ್ರೆ ಸರ್ವೋತ್ತಮ ಪ್ರಶ್ನೆನೇ ಬರೋದಿಲ್ಲ. ಸರ್ವೋತ್ತಮ ಸರ್ವ ಇದ್ರೆ ಸರ್ವೋತ್ತಮ, ಸರ್ವ ಇದ್ರೆ ತಾನೆ ಸರ್ವ ಇಲ್ಲ, ದೇರ್ಫೋರ್ ಸರ್ವೋತ್ತಮ ಕಾನ್ಸೆಪ್ಟೇ ಇಲ್ಲ. ಬ್ರಹ್ಮ ಒಂದೇ ಇದೆ ಅಂದ್ರೆ ಸರ್ವೋತ್ತಮ ಕಾನ್ಸೆಪ್ಟ್ ಏನು ಬಂತು? ಸರ್ವೋತ್ತಮತ್ವಾದೇಹೇ ಭೇದ ಸಾಪೇಕ್ಷತ್ವೇನ ಅಭೇದ ವಿರೋಧಾದಿತಿ. ಅಭೇದ ಅಶೀವ್ ಮಾಡಿಕೊಂಡ ಫಸ್ಟು, ಎಲ್ಲ ವೇದಗಳ ಸಾರಾಂಶ ಏನು? ಅಭೇದ. ಅಭೇದ ಸಾರಾಂಶ ಆದ್ದರಿಂದ ಭೇದ ಹೇಳಿದೆ ನಿಜ. ಸೊ ಭೇದ ಯಾತಕ್ಕೆ ಹೇಳಿದೆ ಅಂದರೆ ಖಂಡೆ ಮಾಡಕ್ಕೆ ಹೇಳಿದೆ. ಸೊ ಅಭೇದ ಸತ್ಯ ಆದರೆ ಸರ್ವೋತ್ತಮತ್ವದ ಕಾನ್ಸೆಪ್ಟೇ ಇಲ್ಲ. ಸರ್ವೋತ್ತಮತ್ವದ ಕಾನ್ಸೆಪ್ಟೇ ಇಲ್ಲದ್ರೆ ಸರ್ವೋತ್ತಮ ಯಾರು ಅಂತ ಪ್ರಶ್ನೆ ಬರೋದೇ ಇಲ್ಲ. ಸರ್ವೋತ್ತಮತ್ವ ಡಿಪಾರ್ಟ್ಮೆಂಟ್ ಇಲ್ಲ ಅಂದರೆ ಹೆಡ್ ಯಾರು ಅಂತ ಕೇಳಿದೆ ಏನರ್ಥ? ಡಿಪಾರ್ಟ್ಮೆಂಟ್ ಇದ್ರೆ ಹೆಡ್ ಯಾರು ಅಂತ ಪ್ರಶ್ನೆ ಬರುತ್ತೆ. ಡಿಪಾರ್ಟ್ಮೆಂಟೇ ಇಲ್ಲ, ಜಗತ್ತೇ ಇಲ್ಲ, ಸರ್ವದ ಪ್ರಶ್ನೆನೇ ಇಲ್ಲ, ಸರ್ವೋತ್ತಮತ್ವನೇ ಬರಲಿಲ್ಲ. ಇವತ್ತಿಗೂ ಮಾತು ಹೇಳ್ತಾರೆ ಇದಿಷ್ಟು ಕೂಡ ಅವ್ರ ಮಾತು ಯಥಾವತ್ತಿದ ಹೇಳೋ ಮಾತು. ತದೇ ತತ್ ಪ್ರತಿಷೇಧತಿ ನಚೇತಿ, ಇದಕ್ಕೆ ಉತ್ತರ ಕೊಡ್ತಾರೆ ಈಗ. ಅತ್ರ ಈಶ್ವರ ಶಬ್ದೇನ ಬ್ರಹ್ಮ ಆಚಾರ್ಯರ ಮಾತಿದಕ್ಕೆ ನಚ ಜೀವೇಶ್ವರ ಭೇದ ಏವ ತಾತ್ಪರ್ಯಂ ಆಗಮಸ್ಯ ತತ್ರ ಪ್ರಮಾಣಾಭಾವ. ಆಚಾರ್ಯ ಮಾತು ಅರ್ಥ ಆಗಬೇಕಾದ್ರೆ ಇಷ್ಟೆಲ್ಲ ಪ್ರಶ್ನೆ ನಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೆ ಟೀಕೆ ಅದಿಷ್ಟು ಬರೆದ್ರೆ ಈಗ ಇಷ್ಟು ಇಟ್ಕೊಂಡಾಗ ಆಚಾರ್ಯ ಮಾತು ಅರ್ಥ ಆಗುತ್ತೆ. ನಚ ಜೀವೇಶ್ವರ ಭೇದೇವ ತಾತ್ಪರ್ಯಂ ಆಗಮಸ್ಯ ತತ್ರ ಪ್ರಮಾಣಾಭಾವ. ನೀವೇನೋ ಜೀವೇಶ್ವರರ ಅಭೇದದಲ್ಲಿಯೇ ತಾತ್ಪರ್ಯ, ಏವ ಅಂದರೆ ಅಲ್ಲಿಯೇ ತಾತ್ಪರ್ಯ ಅಂತ ಹೇಳಿದ್ರಲ್ಲ. ಯಾವುದಕ್ಕೆ ಆಗಮಸ್ಯ? ಆಗಮಸ್ಯ ಅಂದ್ರೇನು? ವೇದಾದಿ ಲಕ್ಷಣಸ್ಯ ಆಗಮಸ್ಯ ಜೀವೇಶ್ವರ ಭೇದೇವ ತಾತ್ಪರ್ಯ ಅಂತ ಹೇಳಿದ್ರಲ್ಲ, ನ ಅದು ಸರಿಯಲ್ಲ. ಯಾತಕ್ಕೆ? ತತ್ರ ಪ್ರಮಾಣಾಭಾವ, ಅದು ಪ್ರಮಾಣ ಇಲ್ಲೇ ಇಲ್ಲ. ಮತ್ತು ಪ್ರಮಾಣ ಇದ್ರೆ ಅಲ್ಲಿ ತಾತ್ಪರ್ಯ ಇರೋ ಪ್ರಶ್ನೆ, ವಸ್ತುವೇ ಇಲ್ಲ ಅನ್ನೋ ತಾತ್ಪರ್ಯ ಬರೋದೇನು ಅಂತ ಅದಕ್ಕೆ. ಸೊ ಜೀವೇಶ್ವರ ಅಭೇದದಲ್ಲಿ ಪ್ರಮಾಣ ಇಲ್ಲ, ಅದರಿಂದಾಗಿನೇ ಪ್ರಮಾಣವಲ್ಲದ ವಿಚಾರದ ಬಗ್ಗೆ ಎಂದು ವೇದ ಹೇಳೋದಕ್ಕೆ ಹೋಗೋದು ಸಾಧ್ಯ ಇಲ್ಲ. ಸುಳ್ಳು ವಿಷಯ ವೇದ ಹೇಳಿದರೆ ವೇದ ಏನಾಗುತ್ತೆ? ಅದು ಸುಳ್ಳಾಗುತ್ತಷ್ಟೆ. ಇದು ಅದರ್ಥ. ಟೀಕಾರೆ ಬಿಡಿಸ್ತಾರೆ ಅದಕ್ಕೆ. ಅತ್ರ ಈಶ್ವರ ಶಬ್ದೇನ ಬ್ರಹ್ಮ ಉಚ್ಯತೆ. ಬ್ರಹ್ಮ ಅದ್ವೈತಗಳ ಪ್ರಕಾರ ಈಶ್ವರ ಎಜುಕೃಟ್ ಯಾರು? ಬ್ರಹ್ಮ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಲ್ಲಿ ಬ್ರಹ್ಮ ಅಂದ್ರೆ ಒಂದೇ, ಈಶ್ವರ ಅಂದ್ರೆ ಒಂದೇ, ಅವೆಲ್ಲ ಆತ್ಮ ಅಂದ್ರೆ ಒಂದೇ, ಎಲ್ಲ ಕೂಡ ಈಕ್ವಿವಲೆಂಟ್ಸ್. ತಸ್ಯೈವ ಸ್ವಾಧೀನ ಮಾಯಾ ಶವಲಸ್ಯ ಶವಲಸ್ಯ ಈಶ್ವರತ್ವೇನ ಪರೈರಂಗೀಕೃತತ್ವ. ಅದೇ ಬ್ರಹ್ಮನೇ ಏನಾಗ್ತಾನೆ, ಸ್ವಾಧೀನ ಮಾಯಾ ಶಬಲ ಶಬಲಸ್ಯ, ಅವನು ಮಾಯಾಗೆ ಒಳಗಾಗಿ ಬಿಡ್ತಾನೆ. ಈಶ್ವರ ತನ್ನ ಮಾಯೆಗೆ ತಾನೇ ಒಳಗಾಗಿ ಬಿಡ್ತಾನೆ. ಅದಕ್ಕೇನಂತ ಹೆಸರು ಅವನಿಗೆ? ಈಶ್ವರ ಅಂತ ಹೆಸರು. ಈಶ್ವರ ಆ ಶಬ್ದಕ್ಕೆ, ಬ್ರಹ್ಮ ಈಶ್ವರ ಎರಡು ಒಂದೇ ಆದರೂ ಕೂಡ ಒಂದು ಸ್ಟೇಜ್ ಇದೆ. ಈಗ ಮನೆಯಲ್ಲಿ ಯಜಮಾನ ಬೇರೆ, ಆಫೀಸ್ನಲ್ಲಿ ಪ್ರೊಫೆಸರ್ ಬೇರೆ, ಒಂದೇ ವ್ಯಕ್ತಿನೇ. ಇಲ್ಲಿ ಬಂದಾಗ ಯೂನಿಫಾರ್ಮ್ ಹಾಕಿಕೊಂಡಿದ್ದಾನೆ, ಸಿವಿಲ್ ಡ್ರೆಸ್ಸು ಇದ್ದಾಗೆ, ಆಫೀಸ್ ಡ್ರೆಸ್ ಇದ್ದಾಗೆ, ಎರಡು ಭಾಗ ಇದೆ. ಈ ಪರಮಾತ್ಮ ಶುದ್ಧ ರೂಪ ಯಾವುದೋ ಬ್ರಹ್ಮ, ಅದು ಡ್ರೆಸ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಸಗುಣ ಬ್ರಹ್ಮ ಡ್ರೆಸ್ ಹಾಕೊಂಡ ತಕ್ಷಣ ಏನಾಗ್ಬಿಡ್ತಾನ ಅವನು? ಈಶ್ವರ ಆಗಿಬಿಡ್ತಾನೆ. ಅದಕ್ಕೇನು ಕಾರಣ? ಮಾಯಾ. ಅವನಿಗೆ ಕಲಿತ ಮಾಯಾ ಅದು. ಬಹಳ ಆಶ್ಚರ್ಯ, ತನ್ನ ತಾಯಿ ಮಾಯ ಒಳಗಾಗಿಬಿಡ್ತಾನಂತ. ಇಂಥ ದೇವರ ಪೂಜೆ ಮಾಡೋದು ಹೇಗೆ? ತನ್ನಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ನಾಲ್ಕು ಸತ್ತು ಹೇಳೋದು ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡಿಬಿಡ್ತಾರೆ? ಇವ್ನು ಕೇಳೋದಿರೋದೆ ವಾಸಿ ಅನಿಸುತ್ತೆ. ಅದಕ್ಕೆ ಇಷ್ಟೊತ್ತು ಹೇಳಿ ಅಲ್ಲ ಅಲ್ಲ ಮತ್ತೆ ಹೇಳ್ತೀರಿ ಶುರು ಮಾಡಿ, ಮತ್ತೆ ಅಲ್ಲ ನೀವು ಹೇಳ್ತೀರಿ ಹೇಳ್ಕೊತೀರಿ ಹೋಗ್ಬಿಡ್ತೀವಿ ಅಂತ ಹೋಗ್ಬಿಡ್ತಾರೆ. ಅಂತ ಈಶ್ವರ ಪರೈರ ಅಂಗೀಕೃತತ್ವ. ಇದರಿಂದ ಏನು ಮಾಡಿದಾಗ ಉಪಾಯವೇ ಗೊತ್ತವರು, ದೇವರಿಗೇ ಮಾಯೆ ಅಂತ ಹೇಳಿದ್ರಿಂದ ಮಾಯೆ ಎಂಬುದು ಗುಣನೋ ದೋಷನೋ? ದೋಷ. ಸೊ ದೇವರಲ್ಲಿ ಏನು ಬಂದಾಗಾಯ್ತು? ಈಗ ದೋಷ ಬಂದಾಗಾಯ್ತು. ದೇವರನ್ನು ಬೈದಾಗಾಯ್ತು ಹೊಳೆದಾಗಾಯ್ತು ಅವರೀಗ ಬೈದಾಗ? ಅದಕ್ಕೆ ದೇವರು ಬೈಯೋದಕ್ಕೋಸ್ಕರ ಹೊರಟಿತ್ತು. ಭಾರಿ ದೊಡ್ಡವರು ಅಂತ ಹೇಳಿ ನಿಧಾನ ಶುರು ಮಾಡಿಕೊಂಡು ಏನು ಮಾಡಿದರು? ಬೈಲೇ ಶುರು ಮಾಡಿ. ಅದಕ್ಕೇನಂತ ಭಗವನ್ ನಿಂದೆ ಅದು, ದೇವರು ಬೈಲಕ್ಕೆ ಹೊರಟಿದ್ದಾರೆ ಅಂತ ಅರ್ಥ. ನೋಡೋದಕ್ಕೆ ನೋಡಿದ್ರೆ ಹೊಗಳಕ್ಕೆ ಹೊರಟಾಗಿ ಮಾಡಿದ್ದೇನದು, ಏನೋ ಮೈಕ್ ಕೊಟ್ಟರು ಪಾಪ, ಅಭಿನಂದನಾ ಸಮಾರಂಭ ಇದೆ ಅಂತ ತಿಳ್ಕೊಬೇಡ. ಮೈಕ್ ಕೊಟ್ಟರು, ಶುರು ಮಾಡಿದ ಬೈಲಕ್ಕೆ ಇವ್ರಿ. ಎಂಥವ್ರು ಗೊತ್ತೇನ್ರಿ, ನಿಮ್ಗೆ ಗೊತ್ತೇ ಇಲ್ಲ ಅವ್ರ ವಿಷಯ, ಎಷ್ಟೇ ಮಾಡಿ ಹಾಳು ಮಾಡಿ ಶುರು ಮಾಡಿದ್ರೆ ಹಾಗೂ ಆಗಿತ್ತು. ಬಂದಿರೋದು ಅದಕ್ಕೋಸ್ಕರ, ಇದು ಮೋಸ ಇದು. ಮೊದಲೇ ನಾವು ಅಭಿನಂದನ ಮಾಡೋದಿಲ್ಲ ಅಂತೇಳಿ ಬೇರೆ ಆಗಿತ್ತು. ಬರ್ತೀನಿ ಅಂತೇಳಿ ಅವ್ರ ತಮ್ಮ ಎಷ್ಟು ಪರಿಚಿತಿ ಆಗುತ್ತೆ ಅಂದರೆ ಕಿತ್ಕೊಳ್ಳೋಗಿಲ್ಲ ಬೇಡ, ಸ್ಥಿತಿಯಲ್ಲಿ ಇರ್ತಾರೆ. ಇನ್ನೇನು ಮುಂದೆ ಹೇಳ್ತೀರಿ, ಮುಂದೆ ಹೇಳ್ತೀರಿ, ಮತ್ತೆ ಏನು ಮಾಡ್ತಾರೆ ಗೊತ್ತಾರೆ? ಬಿಡೋದಿಲ್ಲ, ಮುಂದೆ ಹೇಳ್ತಾರೆ ರೀ ಅಂತಾರೆ. ಇವ್ರಿಯ ಎಕ್ಸ್ಪೆಕ್ಟ್ ಮಾಡ್ತಾರೆ ಪಾಪ, ಮುಂದಾರು ಒಳ್ಳೆ ಮಾತು ಹೇಳ್ತಾರೆ ಅಂತೇಳಿ. ಕೊನೆಗೆ ಏನು ಮಾಡ್ತಾರೆ? ಇಷ್ಟು ಹೇಳಿ ಮುಗಿಸ್ತೀರಿ ಅಂತ ಮುಗಿಸ್ಬಿಟ್ರೆ ಎಷ್ಟು ಪರಿಚಿತಿ ಆಗುತ್ತೆ. ಆ ರೀತಿ ಮಾಡ್ತಿದ್ದಾರೆ. ವೇದಗಳನ್ನು ಒಪ್ಪಿಕೊಂಡಾಗ ಮಾಡಿ, ದೇವ್ರನ್ನ ಒಪ್ಪಿಕೊಂಡಾಗ ಮಾಡಿ, ವೇದಗಳನ್ನ ಒಪ್ಪಿಕೊಂಡ್ರು ಸುಳ್ಳು ಹೇಳುತ್ತೆ ಅಂತ ಹೇಳಿದರು, ದೇವ್ರನ್ನ ಒಪ್ಪಿಕೊಂಡ್ರು ಮಾಯ ಒಳಗಾಗ್ತಾರೆ ಅಂತ ಹೇಳಿದರು. ಸೊ ಎರಡನ್ನು ಬೈದಾಗಲಿಲ್ಲ, ಈಗ ವೇದನೂ ಬೈದರು ದೇವ್ರನ್ನೂ ಬೈದರು. ಅದಕ್ಕಿಂತ ಅವ್ರ ವಾಸಿ ಏನು ಮಾಡಲಿಲ್ಲ, ಅವರು ವೇದನೂ ಒಪ್ಪಲಿಲ್ಲ ದೇವ್ರನ್ನೂ ಒಪ್ಪಲಿಲ್ಲ, ಡೈರೆಕ್ಟೇ ಒಪ್ಪು. ಡೈರೆಕ್ಟ್ ಕಳ್ಳ ಹಿಡನ್ ಕಳ್ಳ ಡಿಸ್ಗೈಡ್ ಬಂದಾಗ ಎಷ್ಟು ಪರಿಚಿತಿ ಆಗುತ್ತೆ? ಡಿಸ್ಗೈಡ್ ಬುದ್ಧಿ ಎಷ್ಟಂತ ಅದಕ್ಕೆ ಕರೆದ. ನೇರವಾದ ವಿರೋಧಿಗಳನ್ನು ಎದುರಿಸೋದು ಸುಲಭ, ಬೇರೆ ಇದೇ ರೀತಿ ಬಂದಾಗ ಭಾಳ ಪರಿಚಿತಿ ಆಗುತ್ತೆ. ಏನ ಯಾರು ನೆರಳು? ನೆರಳು ಬರ್ಬೇಕಾದ್ರೆ ಬೆಳಕಿರ್ಬೇಕಲ್ಲ ಫಸ್ಟು. ಆಯಿತು, ನೆರಳು ಬೆಳಕು ಇರಬೇಕಾದ್ರೆ ಇಂಟರ್ಲಿಂಕ್ ಆದ್ಮೇಲೆ ಹೋಗೋದಿಲ್ಲ ಅಂತ ಅರ್ಥ ಆಗಿದ್ರೆ ಆಯ್ತು, ನಿಮ್ಮ ಪ್ರಕಾರ ಒಪ್ಪೋಣ. ಬ್ರಹ್ಮನೆ ನೆರಳು ಈಶ್ವರ ಆಗೋದಾದ್ರೆ ನೆರಳು ನೆರಳಿಗೂ ಏನು ಸಂಬಂಧ ಅದಕ್ಕೂ ಅದಕ್ಕೂ? ಅದಿದ್ದು ಯಾವ್ದಿರ್ತದೆ? ಬ್ರಹ್ಮ ಇದ್ದರೆ, ಬ್ರಹ್ಮ ಇದ್ದ ನೆರಳಿರೋದಾದ್ರೆ ನೆರಳು ಹೋಗೋದಿಲ್ಲ ಅಂತ ಆಯ್ತು ಆಗಿದ್ರೆ, ಮತ್ತು ಹೋಗೋದಕ್ಕೆ ಸಾಧನೆ ಯಾಕೆ ಮಾಡ್ಬೇಕಾಗಿತ್ತು? ಹೌದಲ್ಲ, ನಾವು ಕೂತ್ಕೊಂಡು ನಮ್ಮ ನೆರಳು ಕೊಲ್ತಾ ಕೂತ್ರಾಗೈತೆ ಅಷ್ಟೇ. ನಮ್ಮ ನೆರಳು ಹೊಳ್ಳೆಕೋರು ಏನಾಗುತ್ತೆ? ಈಗ ಕೈ ನೋವಾಗುತ್ತೆ ಅಷ್ಟೇ, ತಪ್ಪದು. ನೆರಳು ಅಂದರೆ ಬಾಯ ಅಂತ ತಾತ್ಪರ್ಯ ಏನಂತ ಕೇಳಿದ್ರೆ ಕತ್ತಲೆ, ಅದು ಕತ್ತಲೆ ಅಂದರೆ ಬಾಯ ಅಂತ ಅರ್ಥ. ಅದನ್ನು ಎಕ್ಸಾಂಪಲ್ ಕೊಡಲಿಕ್ಕೆ ಕೇಳಿ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಂಡಾಗಾಯ್ತು, ಉಪಯೋಗ ಇಲ್ಲ. ಅದಕ್ಕೆ ಆಚಾರ್ಯ ಯಾತಕ್ಕೆ ಪದ ಇಲ್ಲಿ ಶಿಕಾರ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ, ಜೀವ ಬ್ರಹ್ಮ ಭೇದ ಅಂತ ಪದ ಉಪಯೋಗಿಸ್ಲಿಲ್ಲ ಆಚಾರ್ಯ, ಜೀವ ಈಶ್ವರ ಭೇದ ಅಂತ ಉಪಯೋಗಿಸಿದ್ರು. ಯಾತಕ್ಕೆ ಈಶ್ವರ ಭೇದ ಹೇಳ್ತೇವೆ ಅಂದರೆ ಅದ್ವೈತದ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದ. ಟೆಕ್ನಿಕಲಿ ಹೇಳಬೇಕಾದ್ರೆ ಆಚಾರ್ಯ ಈಶ್ವರ ಅಂತ ಹೇಳೋದ ಪದಕ್ಕೆ ಅರ್ಥ ಇಟ್ಕೊಂಡಿದ್ದಾರೆ. ಏನದು? ಮಾಯಾ ಶಬಲಸ್ಯ ಈಶ್ವರತ್ವೇನ ಪರೈರಂಗೀಕೃತತ್ವಾತ್ ಐಶ್ವರ್ಯ ವಿಶಿಷ್ಟೇನ ಜೀವಸ್ಯ ಅಭೇದ ಅನುಪಪತ್ತೇಹೇ. ಆಚಾರ ಪದ ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದರೆ, ಈಶ್ವರ ಅಂತ ಕರಿತೀರಿ, ಸಗುಣ ಅಂತ ಕರಿತೀರಿ, ಆಮೇಲೆ ಜೀವ ಅಂತ ಕರಿತೀರಿ, ಅವನಲ್ಲಿ ಕಲ್ಪ ಗುಣ ಅಂತ ಕರಿತೀರಿ. ಆ ಈಶ್ವರನಿಗೂ ಜೀವನಿಗೆ ಹೇಗೆ ಐಕ್ಯ ಬರುತ್ತೆ? ಇವೆಲ್ಲ ಸಾಧ್ಯ ಉಂಟಾ? ಯಾಕೆ ಅಣಿಮಾದಿ ಐಶ್ವರ್ಯವಂತನಾದ ಈಶ್ವರ ಇಲ್ಲಿ, ಸಲ್ಪಜ್ಞತ್ವಾದಿ ದೋಷ ಇರತಕ್ಕಂಥ ಜೀವ ಇಲ್ಲಿ, ಕಾಂಟ್ರಾಸ್ಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಜೀವೇಶ್ವರ ಅಭೇದ ಅಂತ ಹೇಳಬೇಕಾದ್ರೆ ಈಶ್ವರ ಶಬ್ದ ಉಪಯೋಗಿಸಿದರು. ಬ್ರಹ್ಮ ಅಂತ ಉಪಯೋಗಿಸ್ಬೋದಾಗಿತ್ತು, ಎರಡು ಅರ್ಥ ಒಂದೇನೆ. ಟೆಕ್ನಿಕಲಿ ಇನ್ನೇನಾಗುತ್ತಿದ್ದ ಅವ್ರ ಪ್ರಕಾರ ಹತ್ರ ಆಗುತ್ತೆ ಅಂತ ಉಪಯೋಗಿಸ್ತಾರೆ. ಜೀವೇಶ್ವರ ಭೇದ ಪ್ರತಿಪಾದಕ್ಕೆ ಬರೀ ಔಟ್ ಅನ್ನೋದಕ್ಕೂ ಅವ್ರಿಗೆ ಅವ್ರು ಔಟ್ ಹೇಗಾದ ಅಂತ ಹೇಳಿ ಎಷ್ಟು ಡಿಫ್ರೆನ್ಸ್ ಇದೆ? ಇದು ಕಾಟ್ ಅಂದ್ಬಿಡ್ತಾರೆ. ಏನರ್ಥ ಅದಕ್ಕೀಗ? ಔಟು ಹೌದು, ಮತ್ತೆ ಹೇಗೆ ಔಟ್ ಆದಂತೂ ಆಯಿತು. ಬರೀ ಔಟ್ ಅಂದರೆ ರನ್ ಔಟು, ಎಲ್ ಬಿ ಡಬ್ಲ್ಯೂನೋ, ಬೋಲ್ಡ್ ಏನೇನೋ ಇದೆ. ಮತ್ತೆ ಕಾಟ್ ಅಂತಷ್ಟು ಏನಾಯ್ತು ಅಲ್ಲಿಗೆ? ಟೆಕ್ನಿಕಲಿ ಯಾವ ರೀತಿ ಔಟ್ ಪ್ಲಸ್ ಯಾವ ರೀತಿ ಔಟ್ ಆದ ಹೇಳಿದಾಗಾಯ್ತು. ಅದು ಈಶ್ವರ ಶಬ್ದ ಉಪಯೋಗಿಸಿದ್ರಿಂದ ಆಕ್ಯುರಸಿ ಬರುತ್ತೆ ಅಂತ ಅರ್ಥ. ಸತಿ ಜೀವೇಶ್ವರ ಭೇದ ಪ್ರತಿಪಾದಕ್ಕೆ ಪ್ರಧಾನ ವಾಕ್ಯ ಕುತೋನ ಯಾತಕ್ಕಾಗೋದಿಲ್ಲ ಅಂದರೆ, ಸತಿ ಜೀವೇಶ್ವರ ಅಭೇದ ಪ್ರತಿಪಾದಕ್ಕೆ ಪ್ರಧಾನ ವಾಕ್ಯ ತದಿತರೇಷಾಂ ವಾಕ್ಯಾನ ಕಥಂಚಿತ್ ತದೇಕ ತದೈಕ ವಾಕ್ಯತಾಂ ವ್ಯುತ್ಪಾದ್ಯ ಸರ್ವಸ್ಯಾಪಿ ಆಗಮಸ್ಯ ತತ್ವ ತಾತ್ಪರ್ಯಂ ವ್ಯಾಖ್ಯಾತು ಶಕ್ಯತೆ. ಜೀವೇಶ್ವರ ಭೇದೆ ಪ್ರಮಾಣಂ ಪ್ರಧಾನ ವಾಕ್ಯಮಸ್ತಿ. ಅದಕ್ಕೆ ಹೇಳ್ತಾರೆ ಒಂದು ವಾಕ್ಯ ಇದೆ ಅಂತ ತಿಳ್ಕೊಂಡು, ಪ್ರಧಾನ ವಾಕ್ಯ ಅಂತ ಒಂದಿದೆ, ಪ್ರಧಾನ ವಾಕ್ಯ ಅಂತಿದೆ. ಯಾವುದು? ಜೀವೇಶ್ವರಾಭೇದ ಪ್ರತಿಪಾದಕ ಅಂತ ಒಂದು ವಾಕ್ಯ ಇದೆ ಒಂದು ಕಡೆಗೆ, ಅದನ್ನು ಪ್ರಧಾನ ಅಂತ ಮಾಡ್ಕೊಂಡ್ಬಿಟ್ರೆ, ತದಿತರೇಷಾಂ ವಾಕ್ಯಾನಾಂ ಕಥಂಚಿತ್ ತದೇಕ ವಾಕ್ಯತಾಂ ವ್ಯುತ್ಪಾದ್ಯ. ಇತರ ಎಲ್ಲ ಮಾತುಗಳನ್ನು ಕೂಡ ಸಂಭವ, ಕಥಂಚಿತ್ ಅಂದ್ರೇನು ಸಂಭವ, ಎಲ್ಲದರಲ್ಲೂ ಹೆಣ್ಣು ಅದರಲ್ಲಿ ಹೆಣ್ಣು ಮಾಡೋಕ್ಕೆ ಟ್ರೈ ಮಾಡ್ಬೋದು. ತಾತ್ಪರ್ಯ ಗೊತ್ತಾಯ್ತು, ಒಂದು ಕಡೆ ಒಂದು ವಾಕ್ಯ ಇದೆ ಅಂತ ತಿಳ್ಕೊಂಬೋಣ. ಮೇನ್ ಸೆಂಟೆನ್ಸ್ ಇದೆ, ಏನದು? ಜೀವೇಶ್ವರ ಭೇದ ಅಂತ ವೇದ ಹೇಳಿಬಿಟ್ಟಿದೆ. ಅದು ಹೇಳಿದ್ದ ಇದನ್ನ ಒಂದು ಕಡೆ ವಾಕ್ಯ ಇದ್ದಿದ್ರೆ ಉಳಿದ ಎಲ್ಲ ವಾಕ್ಯಗಳನ್ನ ಏನು ಮಾಡ್ಬೋದು ನಾವೀಗ? ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಆದರೆ ಅದೇ ಇಲ್ಲ, ಎಲ್ಲೆಲ್ಲೂ ಕೂಡ ಒಂದು ವಾಕ್ಯ ಕೂಡ ಸಿಗೋದಿಲ್ಲ. ಏನಂತ? ಜೀವೇಶ್ವರ ಭೇದ ಅಂತ ಒಂದು ವಾಕ್ಯನೂ ಇಲ್ಲದ ಬಗ್ಗೆ ಯಾಕೆ ಅಡ್ಜಸ್ಟ್ ಮಾಡ್ತೀಯ? ನಮ್ಮಲ್ಲಿ ಹಾಗಲ್ಲ, ಏನಿದೆ ಎಲ್ಲ ವಾಕ್ಯ ವಿಷ್ಣುಪರ ಮಾಡ್ತೇವೆ ನಾವೀಗ. ಯಾತಕ್ಕೆ? ವೇದದಲ್ಲೇ ಇದೆ. ಎಲ್ಲಿದೆ? ಸರ್ವೇ ವೇದಾಯತ್ ಪದ ಮಾಮನಂತಿ. ಯಾವ ವಾಕ್ಯ ಅದು? ಕಠೋಪನಿಷತ್ ಹೇಳ್ತಾ ಇದೆ. ಸೊ ನಾವು ಇರೋದು ಇರೋದನ್ನ ಹೇಳ್ತಾ ಇದ್ದೇವೆ ಅಷ್ಟೇ. ನೀನು ಒಂದು ಪದ ಎಲ್ಲಾದರೂ ಒಂದು ಕಡೆಗೆ ಜೀವೇಶ್ವರ ಭೇದವೇ ಅಂತ ಆ ವಾಕ್ಯ ಇದ್ದಿದ್ರೆ ನೀನು ಕುಡಿಸ್ಬೋದಾಗಿತ್ತು. ನಾವು ಕುಡಿಸೋದಕ್ಕೆ ನಮ್ಗೆ ಅವಕಾಶ ಇದೆ. ಸರ್ವೇ ವೇದ ಪದ ಇದೆ, ಯತ್ಪದ ಮಾಮನಂತೆ ಒಂದು ವಾಕ್ಯ ಇದೆ. ಆದ್ದರಿಂದ ನಾವು ವಿಷ್ಣು ಸರ್ವೋತ್ತಮತ್ವೇ ಎಂಬ ಮಹಾತಾತ್ಪರ್ಯಂ ಸರ್ವಾಗಮಾನ ಅಂದರೆ ಅರ್ಥ ಇದೆ. ನಿನಗೆ ಒಂದಾದಂಥ ವಾಕ್ಯ ಇದೆಯಾ? ಅದಕ್ಕೆ ಪ್ರಧಾನ ವಾಕ್ಯ, ಪ್ರಧಾನ ವಾಕ್ಯ ಟೈಟಲ್. ಈಗ ಫಸ್ಟ್ ಒಂದು ಚಾಪ್ಟರ್ ಹೆಡ್ಡಿಂಗ್ ಕೊಡ್ತಾನೆ, ಏನದು? ಪ್ರಧಾನ. ಅದಕ್ಕೆ ತಕ್ಕಂತೆ ಉಳಿದ ವಾಕ್ಯಗಳೆಲ್ಲ ಹೇಳ್ಬೋದು, ತಪ್ಪಲ್ಲ. ಇಲ್ಲಿದೆ ಅಂತ ವಾಕ್ಯ, ತತ್ರ ಪ್ರಮಾಣಾಭಾವಾತ್ ಸರ್ವಸ್ಯಾಪಿ ಆಗಮಸ್ಯ ತತ್ರ ತಾತ್ಪರ್ಯಂ ವ್ಯಾಖ್ಯಾತು ಶಕ್ಯತೆ. ಅಯ್ಯ, ಜೀವೇಶ್ವರಾಭೇದೆ ಪ್ರಮಾಣಂ ಪ್ರಧಾನ ವಾಕ್ಯಮಸ್ತಿ. ಸರಿಯಾಗಿ ಓದ್ಕೊ, ಮನೆಯಲ್ಲಿ ಅವತ್ತೇ ಓದ್ಕೊಂಡ್ಬಿಟ್ಟು ಸಂಸ್ಕೃತನೂ ಬರುತ್ತೆ, ವಿಷಯನೂ ಉಳಿಯುತ್ತೆ. ತತ್ ಕಥಂ ತತ್ರ ಆಗಮಸ್ಯ ತಾತ್ಪರ್ಯ ಕಲ್ಪನಂ. ಒಂದು ವಾಕ್ಯನೂ ಇಲ್ಲದೆ ಹೋದ್ರೆ ತಾತ್ಪರ್ಯ ಅಂತ ಹೇಳ್ತೀಯ? ಒಂದು ವಾಕ್ಯ ಇದ್ದರೆ ತಾತ್ಪರ್ಯ ಅಂತ ಹೇಳಕ್ ಬರುತ್ತೆ. ಒಂದು ವಾಕ್ಯನೂ ಇಲ್ವೇ ಇಲ್ಲ, ತಾತ್ಪರ್ಯ ಕಲ್ಪನ. ನಾನು ಕಥಂ ನಾಸ್ತಿ ತತ್ವಮಸಿ ಇತ್ಯಾದೀನಾಂ ಜೀವೇಶ್ವರ ಅಭೇದ ಪ್ರತಿಪಾದಕಾನಾಂ ವಾಕ್ಯಾನಾಂ ವಿದ್ಯಮಾನತ್ವಾದಿತಿ ಚೇನ್ನ. ಏ, ಹಾಗೆಲ್ಲ ಹೇಳ್ಬೇಡಿ, ಇದೇ ಒಂದು ವಾಕ್ಯ ಇದೆ ಅಂತ ಹೇಳ್ತಾ. ಕೆಲವು ವಾಕ್ಯಗಳಿವೆ, ಅದಕ್ಕೆ ಪ್ರಧಾನ ಮಾಡ್ಕೋತೀವಿ ಅಂತ. ಯಾವ ವಾಕ್ಯಗಳು? ನಾನು ಕಥಂ ನಾಸ್ತಿ ತತ್ವಮಸಿ ಇತ್ಯಾದೀನಾಂ ಜೀವೇಶ್ವರಾಭೇದ ಪ್ರತಿಪಾದಕಾನಾಂ ವಾಕ್ಯಾನಾಂ ವಿದ್ಯಮಾನತ್ವ. ತತ್ವಮಸಿ ಆದಿಶಬ್ದದಿಂದ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ, ಸರ್ವಂ ಖಲ್ವಿದಂ ಬ್ರಹ್ಮ. ಒಂದು ಐದಾರು ವಾಕ್ಯ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಿಷ್ಟು ಆದಿ ಶಬ್ದಕ್ಕೆ ಅಷ್ಟೆಲ್ಲ ತೊಗೊಳ್ಬೇಕು, ಇಷ್ಟು ವಾಕ್ಯಗಳಿವೆಯಲ್ಲ ಇರೋದ್ರಿಂದ ಅದು ಬೇರಾಯ್ತಲ್ಲ. ಈಗ ಅದಕ್ಕೆ ತಕ್ಕಂತೆ ಏನು ಮಾಡ್ತೀವಿ ನಾವೀಗ? ಎಲ್ಲನೂ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ. ಒಟ್ಟು ಎಷ್ಟು ಹೇಳ್ತೀಯಪ್ಪ ನೀನೀಗ? ಐದಾರು ವಾಕ್ಯ ಹೇಳ್ತಿ. ಇದು ಚೇನ್ನ, ಹಾಗೆ ಹೇಳಬೇಡ, ಇದಿಷ್ಟು ಅನುವಾದ, ಇದು ಖಂಡನೆ, ಹೇಳ್ಕೊಡು. ಯಾತಕ್ಕೆ ಹಾಗಿದ್ರೆ ಇನ್ನೂ ಕೆಲವು ವಾಕ್ಯ ಯಾಕೆ ಬಿಟ್ಬಿಟ್ಟಿದ್ದೀನಿ ಈಗ? ತೇಷಾಂ ತ್ವೇ ಬ್ರಹ್ಮಣಿ ವೇದಿತವ್ಯೇ ದ್ವಾ ಸುಪರ್ಣ ಇತ್ಯಾದಿ ಜೀವೇಶ್ವರ ಅಭೇದ ವಾಕ್ಯ ವಿರುದ್ಧತ್ವೇನ ಅಭೇದೇ ಪ್ರಾಮಾಣ್ಯಾಭಾವಾದಿತಿ ಭಾವ. ಅಷ್ಟೇ ಕೋಟ್ ಮಾಡ್ತೀಯಲ್ಲ, ಇನ್ನೂ ಕೆಲವು ವಾಕ್ಯ ಯಾಕೆ ಕೋಟ್ ಮಾಡೋದ್ರಲ್ಲಿ? ನಿನಗೆ ದ್ವಾಸುಪರ್ಣ ಅಂತ ಒಂದು ವಾಕ್ಯ ಇದೆ, ಅದೇನು ಹೇಳ್ತಾ ಇದೆ? ಎರಡು ವಿಧವಾದ ಚೇತನರಿದ್ದಾರೆ, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ದ್ವೇ ಬ್ರಹ್ಮಣಿ ವೇದಿತವ್ಯೇ, ಎರಡು ಬ್ರಹ್ಮರಿದ್ದಾರೆ, ಜೀವ ಬ್ರಹ್ಮ ಪರಮಾತ್ಮ ಬ್ರಹ್ಮ ಅಂತಿದ್ದಾರೆ. ಈ ವಾಕ್ಯ ಯಾಕೆ ನೋಡೋದಿಲ್ಲ ನೀನೀಗ? ಅವ್ರೇನು ಮಾಡಿದ್ರು, ಭೇದವಾಕ್ಯಗಳನ್ನೆಲ್ಲ ಕೈಬಿಟ್ಬಿಟ್ರು. ಯಾವ್ದನ್ನು ಹೇಳ್ತಾ ಬಂದರು? ಬರೀ ಅಭೇದವಾಕ್ಯ ಹೇಳಿದ್ರು. ಅವ ಇರೋದಾದ್ರೆ ಎಷ್ಟವು? ಆರು. ಭೇದವಾಕ್ಯ ಎಷ್ಟಿವೆ? ಇನ್ಫೈನೈಟ್ ಮೈನಸ್ ಆರು. ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಯ್ತು? ಮತ್ತೆ ಇನ್ಫೈನೈಟ್. ಯಾಕೆ ಆರು ಇನ್ಫೈನೈಟ್ ಬಿಟ್ಟು ಆರು ತೆಗೆದು ಏನು ಉಳಿಯುತ್ತೆ ಕೊನೆಗೆ? ಕೋಟಿ ತೆಗೆದು ಇನ್ಫೈನೈಟೇ ಉಳಿಯೋದು. ಇನ್ಫೈನೈಟ್ ಕೋಟಿ ತೆಗೆದು ಕೂಡ ಎಷ್ಟು ಉಳಿಯುತ್ತೆ? ಮತ್ತೆ ಇನ್ಫೈನೈಟ್. ಅದು ಯಾವ ಸರಿ? ಬರೀ ಮೆಜಾರಿಟಿ ಲೆಕ್ಕ ತಗೊಂಡ್ರು ಕೂಡ ಭೇದವಾಕ್ಯಗಳ ಸಂಖ್ಯೆ ಜಾಸ್ತಿನೋ ಅಭೇದವಾಕ್ಯಗಳ ಸಂಖ್ಯೆ ಜಾಸ್ತಿನೋ? ಅವರೇ ಒಪ್ಕೊಂಡಿದ್ದಾರೆ. ಆರು ಬಿಟ್ಟರೆ ಎಲ್ಲ ಭೇದ ಹೇಳುತ್ತೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಆರು ಬಿಟ್ಟರೆ ಭೇದ ಎಲ್ಲ ಹೇಳುತ್ತೆ ಅಂತ ಹೇಳಿದ ಮೇಲೆ ಮೆಜಾರಿಟಿ ಯಾವುದಕ್ಕೆ ಬಂತೀಗ? ಭೇದವಾಕ್ಯಗಳಿಗೆ. ಯಾವಾಗಲೂ ಕೂಡ ಮೆಜಾರಿಟಿ ಯಾವ ಕಡೆ ಇರುತ್ತೋ ಅದು ತಾತ್ಪರ್ಯ. ಅರ್ಥ ಆಯ್ತು? ಈಗ ಅದಕ್ಕೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣ ಇರತಕ್ಕಂತಹ ದ್ವೈತ ಮತಕ್ಕೆ ಏನಾಯ್ತು ಈಗ? ಪ್ರಾಮಾಣ್ಯ ಮತ. ಒಂದು ಪ್ರಮಾಣ ಇದ್ದು ಇನ್ನೊಂದಕ್ಕೆ ಹೆಚ್ಚು ಪ್ರಮಾಣ ಇದ್ದರೆ ಯಾವುದಕ್ಕೆ ಮಹತ್ವ ಕೊಡ್ತಾರೆ? ಹೆಚ್ಚು ಪ್ರಮಾಣ. ಉದಾಹರಣೆಗೆ ಏನಾಯ್ತು? ಫಸ್ಟ್ ರ್ಯಾಂಕು ಇದ್ದಾನೆ, ಗೊತ್ತಾಯ್ತಾ? ರೆಗ್ಯುಲರ್ ಇದ್ದಾರೆ, ಮತ್ತು ಕಾಂಟ್ಯಾಕ್ಟ್ ಸರಿ ಇದೆ, ಮತ್ತು ಬೇರೆ ಇನ್ನೊಂದೇ ಯಾವುದೋ ಅಡಿಷನಲ್ ಕೋರ್ಸ್ ಮಾಡಿಬಿಟ್ಟಿದ್ದಾರೆ. ಅವಾಗ ಏನು ಮಾಡ್ತಾರೆ? ಪ್ರೆಫರೆನ್ಸ್ ಜಾಸ್ತಿ ಸಿಕ್ಕೋಯ್ತು. ಇನ್ನೊಬ್ರು ಫಸ್ಟ್ ರ್ಯಾಂಕ್ ಇದ್ದರೂ ಕೂಡ ಫಸ್ಟ್ ರ್ಯಾಂಕ್ ಪ್ಲಸ್ ಸಮ್ ಅಡಿಷನಲ್ ಕೋರ್ಸಸ್ ಇದ್ದಾಗ ಯಾರಿಗೆ ಬಂತು ಮಹತ್ವ? ಇವರಿಗೆ ಬಂತು. ಸೊ ಆರು ವಾಕ್ಯ ಅವೆಲ್ಲಿ ಅನಂತ ವಾಕ್ಯಗಳಲ್ಲಿ ಅದನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಜೀವೇಶ್ವರ ಭೇದವಾಕ್ಯ ವಿರುದ್ಧತ್ವೇನ ಅಭೇದೇ ಪ್ರಾಮಾಣ್ಯಾಭಾವಾದಿತಿ ಭಾವ. ಸೊ ಭೇದವಾಕ್ಯಕ್ಕೆ ವಿರುದ್ಧವಾಗಿರೋದ್ರಿಂದ ಅಭೇದ ವಾಕ್ಯಗಳಿಗೆ ಪ್ರಮಾಣ ಬರೋದಿಲ್ಲ. ಅಂದರೆ ಪ್ರಮಾಣ ಬರೋದಿಲ್ಲ, ಏನರ್ಥ? ಪ್ರಾಮಾಣ್ಯ ಬರೋದಿಲ್ಲ ಅಂದರೆ ನೀನು ಹೇಳೋ ಅರ್ಥ ಅದಕ್ಕಿಲ್ಲ ಅಂತ ಅರ್ಥ. ಅದು ತತ್ವವಸಿ ಅಪ್ರಮಾಣ ಅಂತ ಹೇಳೋದಿಲ್ಲ ವಾಕ್ಯನ. ತತ್ವವಸಿ ವಾಕ್ಯ ಅಪ್ರಮಾಣ ಅಲ್ಲ, ಅಹಂ ಬ್ರಹ್ಮಾಸ್ಮಿ ವಾಕ್ಯ ಅಪ್ರಮಾಣ ಅಲ್ಲ, ಹೇಳೋ ಅರ್ಥ ಅಪ್ರಮಾಣ. ವಾಕ್ಯವೇ ಅಪ್ರಮಾಣ ಅಂದರೆ ಏನು? ಮುಂದೆ ಅರ್ಥ ಮಾಡೋಕ್ಕೆ ಹೋಗ್ಬೇಕಾಗಿಲ್ಲ, ನಾವು ಬಿಟ್ಟುಬಿಡ್ಬಹುದು. ಅದು ಹೇಳೋ ಅರ್ಥ ಸರಿ ಇಲ್ಲ ಅಷ್ಟೇ. ಅದಕ್ಕೇನೆ ಅಭೇದೆ ಪ್ರಾಮಾಣ್ಯ ಅಭಾವಾದಿತಿ ಭಾವ. ಇದಿಷ್ಟು ಸರಿ ಅವ್ರು ಏನು ಹೇಳ್ತಾರೆ, ಇವ್ರು ಉತ್ತರ ಕೊಡಬೇಕು. ಪ್ರತಿಯೊಂದು ಸ್ಟೇಜಲ್ಲಿ ಉತ್ತರ ತಿಳ್ಕೊಂಡ್ಬಿಟ್ರೆ ಅಲ್ಲಿ ಒಂದು ವಿಷಯ ಮುಗಿಸ್ಬಿಡ್ಬೋದು, ಪ್ರತಿಯೊಂದಕ್ಕೆ ಅದು ಕ್ಲೋಸ್. ಈ ಮತ್ತೊಂದು ಪ್ರಶ್ನೆ, ನಾನು ಪ್ರಬಲಂ ವಿರೋಧಿ ಬಾಧಕಂ ಭವತಿ ಸಮಬಲಂಚ ಪ್ರತಿರೋಧಕಂ ಉಭಯತಾಪಿ ಕಾಲಾತೀತ ಸತ್ಪ್ರತಿಪಕ್ಷ ಹೇತ್ವರೇವ ವಿರುದ್ಧಸ್ಯ ಅಪ್ರಾಮಾಣ್ಯ ಉಚಿತಂ ನಚ ಅಭೇದವಾಕ್ಯಾಪೇಕ್ಷೆಯ ಭೇದವಾಕ್ಯಾನಾಂ ಪ್ರಾಬಲ್ಯಂ ಸಮಬಲತ್ವಂ ವಾ ಅಸ್ತಿ ಜೀವೇಶ್ವರ ಭೇದಸ್ಯ ಪ್ರತ್ಯಕ್ಷಾನುಮಾನ ಸಿದ್ಧತ್ವೇನ ತದನುವಾದಕಾನಾಂ ತೇಷಾಂ ದುರ್ಬಲತ್ವಾತ್ ನಚ ಅಭೇದ ಪ್ರಮಾಣಾಂತರ ಸಿದ್ಧ ಏನ ತದ್ವಾಕ್ಯಾನಾಂ ಅನುವಾದಕತ್ವಂ ಸ್ಯಾತ್ ಅಥೋ ಭೇದವಾಕ್ಯ ವಿರೋಧೇನ ಅಭೇದವಾಕ್ಯಾನಾಂ ಅಪ್ರಾಮಾಣ್ಯ ಕಥನ ಅಯುಕ್ತಂ ಪ್ರತ್ಯುತ ವಿಪರ್ಯಯೇವ ಉಚಿತ ಇತ್ಯತಃ ನ ಚೇತಿ. ಹಾಗೆ ಪ್ರಶ್ನೆ ಮಾಡಿಕೊಂಡ ನೋಡಿ, ಇರ್ಬೋದು ವಾಕ್ಯಗಳು, ಆದರೆ ಪ್ರಾಬಲ ದುರ್ಬಲ ಅಂತ ಎರಡು ಭಾಗ ಇರುತ್ತೆ ಯಾವಾಗಲೂ ಕೂಡ. ಅವನು ಹೇಳ್ತಾನೆ, ಹೇಳೋದೆಲ್ಲ ಕೊನೆಗೆ ಯಾರಿಗೂ ಉಪಯೋಗ ಆಗುತ್ತೆ? ನಮಗೆ ಉಪಯೋಗ ಆಗುತ್ತೆ. ವಾಕ್ಯಗಳಿದ್ದರೂ ಕೂಡ ಪ್ರಬಲ ವಾಕ್ಯಗಳು ಬೇರೆ, ದುರ್ಬಲ ವಾಕ್ಯಗಳು ಬೇರೆ. ಅದೇ ಎಕ್ಸ್ಪ್ಲೇನ್ ಮಾಡ್ತಾನೆ, ನಾನು ಪ್ರಬಲಂ ವಿರೋಧಿ ಬಾಧಕಂ ಭವತಿ. ಯಾವಾಗಲೂ ಎರಡು ವಾಕ್ಯಗಳಿದ್ದು, ಎರಡು ವಾಕ್ಯಗಳಿದ್ದು ಪ್ರಬಲವಾಗಿದ್ದಾಗ ಏನು ಮಾಡ, ದುರ್ಬಲವನ್ನು ಏನು ಮಾಡುತ್ತದ, ವಿರೋಧ ಮಾಡಿಬಿಡುತ್ತೆ. ಹೊತ್ತಾನೆ, ನಾನು ಪ್ರಬಲಂ ವಿರೋಧಿ, ಪ್ರಬಲವಾದ ವಿರೋಧಿ ವಾಕ್ಯ. ಬಾಧಕಂ ಭವತಿ, ದುರ್ಬಲವಾದ ಬಾಧಕವಾಗುತ್ತೆ. ಸಮಬಲಂಚ ಪ್ರತಿರೋಧಕಂ, ಪ್ರಬಲ ದುರ್ಬಲ ಬೇರೆ, ಸಮಬಲ ಬೇರೆ, ಇಬ್ಬರು ಈಕ್ವಲ್ ಆಗಿದ್ರೆ ಏನಾಗುತ್ತೆ, ಪ್ರಮಾಣಗಳು ಬಾಧಕ ಆಗುತ್ತೆ ಅಷ್ಟೇ ಹೊರತು ಡೆಸಿವ್ ಆಗೋದಿಲ್ಲ. ಇಬ್ಬರು ಸಹ ಈಕ್ವಲ್ ಪಾಯಿಂಟ್ಸ್ ಬಂತು, ಏನು ಮಾಡ್ತಾರಾಗ, ಈಕ್ವಲ್ ಪಾಯಿಂಟ್ಸ್ ಬಂದುಬಿಟ್ರೆ ಕಷ್ಟ ಡಿಸೈಡ್ ಮಾಡೋದು. ಆದರೆ ಒಬ್ಬರಿಗೆ ಒಂದು ಮಾರ್ಕ್ ಹೆಚ್ಚಿಕೊಂಡು ಯೋಚನೆ ಇಲ್ಲ. ಸೊ ಪ್ರಬಲ ದುರ್ಬಲದಲ್ಲಿ ಪ್ರಬಲ ದುರ್ಬಲಕ್ಕೆ ಬಾಧಕ, ಸಮಬಲ ಅಂಬುದು ಪ್ರತಿರೋಧಕ ಅಷ್ಟೇ, ಅದು ಬಾಧಕ ಅಲ್ಲ ಪ್ರತಿರೋಧಕ. ಪ್ರತಿರೋಧಕ ಅಂದ್ರೆ ಏನು, ಇದು ಆಗ್ಬೋದು ಅದು ಆಗ್ಬೋದು, ಆ ಸಂಶಯ ಕ್ರಿಯೇಟ್ ಮಾಡುತ್ತೆ ಹೊರತು ತೀರ್ಮಾನ ಮಾಡೋದಿಲ್ಲ. ಇದೆಲ್ಲ ಸರಿಯಾದ ನಿಯಮಗಳೇ, ರಾಂಗ್ ಆಗಿಲ್ಲ ತಪ್ಪಲು ಅಪ್ಲೈ ಮಾಡ್ತಾನೆ. ಈಗ ಉಭಯಥಾಪಿ ಕಾಲಾತೀತ ಸತ್ಪ್ರತಿಪಕ್ಷ ಹೆತ್ತೋರಿವ ಹೆತ್ತೋರಿವ ವಿರುದ್ಧಸ್ಯ ಅಪ್ರಾಮಾಣ್ಯ ಉಚಿತಂ. ಎರಡು ಪ್ರಸಂಗದಲ್ಲೂ ಕೂಡ ಕಾಲಾತೀತ ಅಂದ್ರೆ ಪ್ರಮಾಣ ವಿರೋಧ, ಸತ್ಪ್ರತಿಪಕ್ಷ ಅಂದ್ರೆ ಏನು, ಈಕ್ವಲ್ ಆಗಿ ಇವತ್ತಮ್ ದೃಷ್ಟ ಸತ್ಯಂ ದೃಷ್ಟತ್ವ ದೃಶ್ಯತ್ವ ಅಂತಂದ್ರೆ ಇವತ್ತಮ್ ಮಿಥ್ಯಾ ದೃಶ್ಯತ್ವ ಎರಡಕ್ಕೇನಿದೆ. ಈಗ ದೃಶ್ಯತ್ವ ಹೇತು ಕಾಮನ್ ಆಯ್ತು, ಅಲ್ಲಿ ಸಮಬಲ ಆಗುತ್ತೆ. ಅಲ್ಲಿ ಸತ್ಯಕರ್ಮ ಬೇರೆ ವಿಚಾರ ಮಾಡೋಣ, ಒಂದೇ ಹೇತು ಕೊಟ್ಟು ಮಾತಾಡ್ಬಿಟ್ಟಾಗ ಏನಾಗುತ್ತೆ, ಅಲ್ಲಿಗೆ ಸಮಬಲ ಆಯ್ತು. ಬೇರೆ ಬೇರೆ ಹೇತು ಕೊಟ್ಟು ಹೇತು ದೊಡ್ಡದಾಗ್ಬಿಟ್ರೆ ಏನಾಗುತ್ತೆ, ಅದು ಪ್ರಬಲ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಗೊತ್ತಾ, ಅವನು ಹೇಳೋದು ನೋಡಿ, ನಾ ಅಭೇದ ವಾಕ್ಯಾಪೇಕ್ಷೆಯ ಭೇದ ವಾಕ್ಯಾನಾಂ ಪ್ರಾಬಲ್ಯಂ ಸಮಬಲತ್ವಾಂ ವಾಸ್ತಿ. ಇಲ್ಲಿ ನೋಡಿ, ಈ ಭೇದ ವಾಕ್ಯ ಅಂತ ನೀವು ಹೇಳಿದ್ರಿ, ಅಭೇದ ವಾಕ್ಯ ನಾವು ಹೇಳುತ್ತೇವೆ. ಭೇದ ವಾಕ್ಯಗಳು ಪ್ರಬಲನೂ ಅಲ್ಲ, ಸಮಬಲನೂ ಅಲ್ಲ. ಅರ್ಥ ಆಯ್ತಾ? ಭೇದ ವಾಕ್ಯಗಳು ಏನಲ್ಲ, ಪ್ರಬಲವಲ್ಲ. ರಾವಣ ಹಾಗೆ ಹೇಳೋ ಸೀತಾದಿ, ನಮ್ಮಿಂದ ರಾಮ ಏನು ಅಲ್ಲೇ ಅಲ್ಲ, ನಿಜವಾಗ್ಲೂ ಏನದು ರಾಮನ ತಾರಿಯರು ಅಲ್ಲೇ ಅಲ್ಲ. ಅವ್ರು ಹೇಳೋದೆಲ್ಲ ಏನಂತ, ಇದು ರಾಮ ಮನುಷ್ಯ ಗೊತ್ತಾಯ್ತು, ಇವನು ರಾಕ್ಷಸ, ಅದು ಯೋಚನೆ ಇಲ್ಲ. ರಾಮ ಮನುಷ್ಯನೇ ಅಲ್ಲ ಫಸ್ಟು, ಇವನು ಮುಖ್ಯ ಮೂಲತ ಯಾರು, ಇವ್ರು ರಾಕ್ಷಸ. ಇವರು ಹೇಳೋದು ಮಾತ್ರ ರಾಮ ಮನುಷ್ಯ, ಅದು ಏನು ಬರೀ ಧನುರ್ಧಾರಿ ಅಷ್ಟೇ, ದಿವ್ಯಾಸ್ತ್ರ ಇದೆ, ಎಲ್ಲೋ ರಥ ಕೂಡ ಇಲ್ಲ ರಾಮನಿಗೆ, ಒಂದು ಕವಚ ಇಲ್ಲ, ಏನೂ ಇಲ್ಲ. ನನಗೆ ನೋಡಿ ಎಷ್ಟು ಪರಿವಾರ ಇದೆ, ಎಷ್ಟು ಕೋಟೆ ಇದೆ, ಎಷ್ಟು ಜನ ಇದ್ದಾರೆ, ಎಷ್ಟು ವರ ಇದೆ, ರಾಮರು ಯಾವ ವರನೂ ಇಲ್ಲ. ವರ ಕೊಡೋದು ಅವನೇ ಎಲ್ಲರಿಗೂ, ಅದು ಗೊತ್ತಿಲ್ಲ ಅವರಿಗೆ. ರಾಮ ಹೊರದೇಶ ವರಪ್ರದಂ, ರಾಮರು ಯಾವ ವರ ಕೂಡ ಇಲ್ಲ. ನಾನು ಎಷ್ಟಿದೆ, ಸಮುದ್ರ ಮಧ್ಯೆ ಇದ್ದೇನೆ, ನನ್ನ ತಮ್ಮ ಎಂಥವ್ನು ಏನು ಕತೆ ಹೇಳಿದ್ದೇ ಹೇಳಿದ್ದೇನೆ. ಈ ರೀತಿ ಅದ್ವೈತಿಗಳು ಮಾತಾಡೋದು, ತಮ್ಮದೆಲ್ಲ ಎಷ್ಟು ಪಕ್ಷ ದೊಡ್ಡದಿದೆ ಅಂತ ಹೇಳೋದಕ್ಕೋಸ್ಕರ ಏನು ಹೇಳ್ತಾರೆ, ಆ್ಯಕ್ಚುಲಿ ಆಗೋದೇನದು ವಿರೋಧಿ ಆಗುತ್ತೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ಸಮಬಲತ್ವನೂ ಇಲ್ಲ, ಪ್ರಬಲತ್ವನೂ ಇಲ್ಲ. ಜೀವೇಶ್ವರ ಭೇದಸ್ಯ ಪ್ರತ್ಯಕ್ಷಾನುಮಾನ ಸಿದ್ಧತ್ವೇನ ತದ ಅನುವಾದಕಾನಾಂ ತೇಷಾಂ ದುರ್ಬಲತ್ವ. ಒಂದು ಪಾದ ಹೇಗಿಟ್ಟುದು ಮಾಡ್ತಾನ ಪದನ, ಜೀವೇಶ್ವರ ಭೇದವನ್ನ ಯಾವ ಹೇಳ್ತಾ ಇದೆ, ಭೇದವಾಕ್ಯ ಹೇಳ್ತಾ ಇದೆ. ಹೊತ್ತಾನೆ, ಆ ಭೇದವಾಕ್ಯಗಳು ಹೇಳ್ತಕ್ಕಂಥ ಜೀವೇಶ್ವರ ಭೇದ ಯಾವ್ದು ಗೊತ್ತಾ, ಅದು ಪ್ರತ್ಯಕ್ಷ ಅನುಮಾನ ಸಿದ್ಧತ್ವೇನ. ಜೀವೇಶ್ವರ ಭೇದ ಅನ್ನೋದು, ಜೀವೇಶ್ವರ ಭೇದ ಅನ್ನೋದು ಪ್ರತ್ಯಕ್ಷದಿಂದನೂ ಸಿದ್ಧ. ಅವನು ಹೇಳೋ ಮಾತುಗಳಿವು, ಪ್ರತ್ಯಕ್ಷದಿಂದನೂ ಸಿದ್ಧ, ಅನುಮಾನದಿಂದನೂ ಸಿದ್ಧ. ಅರ್ಥ ಆಯ್ತಾ? ತದ ಅನುವಾದಕಾನಾಂ ತೇಷಾಂ ದುರ್ಬಲತ್ವ. ಆ ವಾಕ್ಯ ಅರ್ಥ, ಅವನ ನಮ್ಮ ಸ್ಪಿರಿಟ್ ಅರ್ಥ ಮಾಡ್ಕೋಬೇಕು. ಜೀವೇಶ್ವರ ಭೇದ ಪ್ರತ್ಯಕ್ಷದಿಂದನೂ ಸಿದ್ಧ, ಅನುಮಾನದಿಂದನೂ ಸಿದ್ಧ. ಅದನ್ನೇ ಆಗಮನ ಹೇಳೋದಾದ್ರೆ ಏನು ಬೆಲೆ ಬರುತ್ತೆ ಅದಕ್ಕೆ? ಅರ್ಥ ಆಯ್ತಾ? ಏನು ಬೆಲೆ ಬರುತ್ತೆ? ಆದ್ದರಿಂದ ಅದಲ್ಲ, ಗೊತ್ತಿದ್ದರೆ ಹೇಳಿದಾಗಾಯ್ತಷ್ಟೇ. ಪ್ರತ್ಯಕ್ಷಕ್ಕೂ ಗೊತ್ತಿದೆ, ಅನುವಾದಕ್ಕೂ ಗೊತ್ತಿದೆ, ಅನುಮಾನಕ್ಕೂ ಗೊತ್ತಿದೆ, ಅದನ್ನು ಆಗಮ ಹೇಳಿದರೆ ಏನು ಪ್ರಯೋಜನ ಇಲ್ಲ. ದೇರ್ಫೋರ್ ಹೇಳುತ್ತೆ ಅಂದರೆ ಏನರ್ಥ, ಅನುವಾದ ಮಾಡ್ತಿದೆ ಅಂತ ಅರ್ಥ ಅಷ್ಟೇ. ಅದಕ್ಕೆ ಅನುವಾದಕ ತೇಷಾಂ ದುರ್ಬಲತ್ವ. ನಚ ಅಭೇದ ಪ್ರಮಾಣಾಂತರ ಸಿದ್ಧ, ಅಭೇದ ಹಾಗಲ್ಲ, ಯಾವ ಪ್ರಮಾಣನೂ ಒಪ್ಪಿಲ್ಲ, ಗೊತ್ತಾಯ್ತಿಲ್ಲ. ಅದನ್ನು ಹೇಳುತ್ತೆ ಅಂದ್ರೆ ಏನರ್ಥ, ಭಾರಿ ಗ್ರೇಟ್. ಅದು ಅರ್ಥ ಆಯ್ತಾ? ಈಗ ಅದೇ ಅಪೂರ್ವತವಾದ ಅಂದ್ರೆ ಅದೇ ಅವ್ರ ವಾದ, ಭಾರಿ ಅಪೂರ್ವ ವಿಷಯ ಹೇಳ್ತೀವಿ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗಾಯ್ತು ಅಷ್ಟೆ. ಎಲ್ಲರೂ ಒಬ್ಬನ ರ್ಯಾಂಕು ಅಂತ ಹೇಳ್ಬಿಟ್ಟು ಒಂದು ಫೇಲ್ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅಪೂರ್ವ ವಿಷಯ ನಂದ ಅವರೆಲ್ಲ ರ್ಯಾಂಕ್ ಪೇಪರ್ ಹೇಗೆ ಬಂದಿದೆ, ದೊಡ್ಡ ವಿಚಾರ ಅಲ್ಲ. ನಾನು ಹೊಸ ಎಲ್ಲೆಲ್ಲೂ ಬಂದಿಲ್ಲ, ನಾನು ಹೇಳ್ತೇನೆ ಕೇಳಿ, ನೀನು ಫೇಲು. ಯಾರು ಒಪ್ತಾರೆ ಈಗ, ಇಬ್ರು ಹುಚ್ಚ ಅಂತಾರೆ, ಒಪ್ಪೋದಲ್ಲ, ಒಂದು ಒದ್ದು ಓಡಿಸ್ಬಿಡ್ತಾರೆ, ಆ ಸ್ಥಿತಿ ಸೇರ್ತಾರೆ. ಅದಕ್ಕೆ ಹೇಳ್ತಾರೆ ಇವನೇನು ಮಾಡ್ಬೇಕಂದ್ರೆ ಕೈಕಾಯಿ ಡಸ್ಟ್ ಬಿಡ್ಬೇಕು ಆ ಕಡೆ ಅಂತ ಹೇಳ್ತಾರೆ. ದಚ್ ಯಾರು ಒಪ್ಪಿದ ಮಾತುಗಳಲ್ಲ, ತಾನೇ ಹೇಳ್ಬಾರ್ದು. ದಚ ಅಭೇದ ಪ್ರಮಾಣಾಂತರ ಸಿದ್ಧ ಏನು ತದ್ವಾಕ್ಯಾನ ಮನುವಾದಕತ್ವ ಸ್ಯಾತ್. ಪ್ರಮಾಣಾಂತರ ಅವನ ವಾಕ್ಯ ತೀರ್ಮಾನ ಏನು ಮಾಡ್ಕೊಂಡಾಗಾಯ್ತವನೀಗ, ಪ್ರಮಾಣಾಂತರ ಸಿದ್ಧವಾದದ್ದು ಅನುವಾದಕ, ಪ್ರಮಾಣಾಂತರ ಸಿದ್ಧವಲ್ಲದೆ ಹೋದರೆ ಅದು ತತ್ವಾವೇದಕ. ದೇರ್ಫೋರ್ ಯಾವ ಪ್ರಮಾಣವು ವೇದವನ್ನು ಈವರೆಗೂ ಪ್ರೂವ್ ಮಾಡಿಲ್ಲ, ಅದನ್ನು ವೇದ ಹೇಳ್ತಾ ಇದೆ ಅಂದರೆ ಅದು ಭಾರಿ ದೊಡ್ಡ ವಿಚಾರ. ಅಥೋ ಭೇದವಾಕ್ಯ ವಿರೋಧೇನ ಅಭೇದವಾಕ್ಯಾನ ಅಪ್ರಾಮಾಣ್ಯ ಕಥನಂ ಅಯುಕ್ತಂ. ದೇರ್ಫೋರ್ ಭೇದವಾಕ್ಯಗಳಿಗೆ ವಿರೋಧ ಬರುತ್ತೆ ಅನ್ನೋ ಕಾರಣ ಇಟ್ಟುಕೊಂಡು ಅಭೇದವಾಕ್ಯಗಳಿಗೆ ಅಪ್ರಾಮಾಣ್ಯವನ್ನು ಹೇಳೋದು ಸರಿಯಲ್ಲ. ಪ್ರತ್ಯುತ ವಿಪರ್ಯಯೇ ಉಚಿತ. ನೀವೇನು ಹೇಳಬೇಕು, ಪ್ರತ್ಯುತ ವಿಪರ್ಯಯ ಅಂದ್ರೇನು? ಅದೇ ಅದರ್ ಹ್ಯಾಂಡ್ ಯಾವುದು ಟ್ರೂ? ಈಗ ಅದರ್ ಥಿಂಗ್ ಇಸ್ ಟ್ರೂ. ಅದರ್ ಥಿಂಗ್ ಯಾವುದದು? ಅಭೇದ ವಾಕ್ಯಗಳೇ ಪ್ರಬಲ ಎಂಬ ವಾಕ್ಯನೇ ಸರಿ ಇತ್ಯಥ ಆಹಾ. ಇದು ಅವರು ಪ್ರಶ್ನೆ, ಅದು ಉತ್ತರ ಕೊಡ್ತಾರೆ. ನಚೇತಿ ನಚ ಜೀವೇಶ್ವರ ಭೇದ ಸಿದ್ಧ ಇತ್ಯನುವಾದಕತ್ವ ಭೇದವಾಕ್ಯಾನ ಆಗ ಆಗಮಂ ವಿನ ಈಶ್ವರಶ್ಚೈವ ಅಸಿದ್ಧೇಹೇ. ನಚ ಜೀವೇಶ್ವರ ಭೇದ ಸಿದ್ಧ ಇತಿ ಅನುವಾದಕತ್ವ ಭೇದವಾಕ್ಯಾನ. ಅಲ್ಲಿಗೊಂದು ವಾಕ್ಯ ಮುಗಿಯುತ್ತೆ. ಮುಂದೆ ಆಗಮಂ ವಿನ ಈಶ್ವರಶ್ಚೈವ ಸಿದ್ಧೇ ಉತ್ತರ ಗೊತ್ತಾಯ್ತಾ? ಬಿಡಿಸ್ಕೋಬೇಕು ಆಚಾರ್ಯ ವಾಕ್ಯವನ್ನು. ನಚ ಜೀವೇಶ್ವರ ಭೇದ ಸಿದ್ಧ ಪ್ರತಿಜ್ಞ ಇತ್ಯನುವಾದಕತ್ವ ಭೇದವಾಕ್ಯಾನ ಹೇತು. ಅದಕ್ಕೆ ಆಗಮಂ ವಿನ ಈಶ್ವರಶ್ಚೈವ ಸಿದ್ಧೇ. ಈ ಸಾಮಾನ್ಯ ಅರ್ಥ ಏನು ಅಂದರೆ, ನೀನೇನಪ್ಪ ಹೇಳಿದ ಇಷ್ಟೊತ್ತು ಕೂಡ ಜೀವೇಶ್ವರ ಭೇದ ಸಿದ್ಧ ಆಗೋಗ್ಬಿಟ್ಟಿದೆ. ಪ್ರತ್ಯಕ್ಷದಿಂದನೂ ಆಗಿದೆ, ಅನುಮಾನದಿಂದನೂ ಆಗಿದೆ. ಆಗಮನು ಅದನ್ನೇ ಹೇಳಿಬಿಟ್ರೆ ಅನುವಾದಕ ಅಂತ ಹೇಳ್ತಿ ಹೊತ್ತಾನೆ. ಅದಲ್ಲ, ಯಾತಕ್ಕೆಲ್ಲ ಅಂದರೆ ಜೀವೇಶ್ವರ ಭೇದ ಅನ್ನೋದು ಆಗಮಕ್ಕಿಂತ ಮುಂಚಿತವಾಗಿ ಸಿದ್ಧವಾಗೋದಿಲ್ಲ. ಅರ್ಥ ಆಯ್ತು? ಅವನ ಪ್ರಕಾರ ಮಾತಾಡೋದು ನಾವು ಫಸ್ಟ್. ಅವನ ಎರಡು ರೀತಿ ಉತ್ತರ ಕೊಡೋಕ್ಕೆ ಬರುತ್ತೆ ಇದಕ್ಕೆ. ಏನು ಉತ್ತರ ಕೊಡೋದು? ಒಂದು, ಪ್ರತ್ಯಕ್ಷದ ಸಿದ್ಧ ಅನುಮಾನದ ಸಿದ್ಧ ಅದು ಅನುವಾದಕ ಅಂತ ಹೇಳ್ತೀಯಲ್ಲ. ಪ್ರತ್ಯಕ್ಷದ ಸಿದ್ಧವಾದದ್ದನ್ನು ಅನುವಾದ ಸಿದ್ಧವಾದ ವಿರೋಧ ಮಾಡಿದರೆ ಅದು ವಿರೋಧಿಯಾಗಿ ಇದಾಗುತ್ತೋ ಅದಾಗುತ್ತೋ? ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತಿರೋದನ್ನೇ ಅಲ್ಲಗಡಿಯೋದಾದರೆ ಯಾವುದು ತಪ್ಪು? ಗೊತ್ತಿರೋ ತಪ್ಪು, ಅಲ್ಲಗಡಿಯೋ ತಪ್ಪು. ಅಲ್ಲಗಡಿಯೋ ತಪ್ಪಾಯ್ತು. ಅದು ಮುಂದೆ ಅದನ್ನ ಹೇಳ್ತಾರೆ, ಆ ಕಾರಣ ಮುಂದೆ ಹೇಳ್ತಾರೆ. ಮೊದಲೇ ಏನು ಮಾಡ್ತಾರೆ ಅಂದರೆ, ಈಗ ಅದು ಎಲ್ಲ ಸಾಮಾನ್ಯ ಕೊಡೋ ಕಾರಣ, ಅದು ಹೊಸ ಕಾರಣ ಕೊಡ್ತಾರೆ. ಏನು ಅಂದರೆ, ಜೀವೇಶ್ವರ ಭೇದ ಪ್ರತ್ಯಕ್ಷದಿಂದ ಸಿದ್ಧ ಅನುಮಾನದಿಂದ ಸಿದ್ಧ, ಆದ್ದರಿಂದ ಆಗಮ ಹೇಳಿದರೆ ಅನುವಾದಕ ಅಂತ ಹೇಳ್ತೀಯಲ್ಲ. ನಮ್ಮ ಆರ್ಗ್ಯುಮೆಂಟ್ ಆಗಲ್ಲ. ಈಗ ಜೀವೇಶ್ವರ ಭೇದ ಪ್ರತ್ಯಕ್ಷ ಸಿದ್ಧವಾಗಿಲ್ಲ, ಅನುಮಾನದನ್ನು ಸಿದ್ಧವಾಗಿಲ್ಲ, ಆಗಮನ ಸಿದ್ಧವಾಗುತ್ತೆ. ಆದ್ದರಿಂದ ಸರಿ, ಅದೇನದು ಹಾಗೆ ಹೇಳ್ತೀರಿ? ಎಲ್ಲ ಇಷ್ಟೊತ್ತರ ಹೇಳಿಲ್ಲ ಪ್ರತ್ಯಕ್ಷದ ಸಿದ್ಧ ಅಂತ ಹೇಳಿಲ್ಲ ಅನುವಾದ ಸಿದ್ಧ ಅಂತ ಹೇಳಿದರೆ. ಅಲ್ಲ, ಆಗಮಂ ವಿನ ಈಶ್ವರ ಶೈವ ಸಿದ್ಧೇಹೇ. ಇದು ಇಂಪಾರ್ಟೆಂಟ್. ನೀವು ಜೀವಭೇದ ಜೀವ ಜೀವಭೇದ ಪ್ರತ್ಯಕ್ಷ ಸಿದ್ಧ ಅನ್ನು ಒಪ್ಪೋಣ. ಅರ್ಥ ಆಯ್ತಾ? ಜೀವ ಜೀವ ಪ್ರತ್ಯಕ್ಷ ಸಿದ್ಧ, ನಾವು ನೀವು ಬೇರೆ. ಅದೇ ರೀತಿ ಅನುಮಾನ ಸಿದ್ಧ, ಅದನ್ನು ಒಪ್ಪೋಣ. ಆದರೆ ಜೀವೇಶ್ವರ ಭೇದ ಮಾತ್ರ ಅನುಮಾನ ಪ್ರತ್ಯಕ್ಷ ಸಿದ್ಧ ಅಲ್ಲ, ಅನುಮಾನ ಸಿದ್ಧ ಅಲ್ಲ. ಯಾತಕ್ಕೆ ಅಂದರೆ, ಆಗಮಂ ವಿನ ಈಶ್ವರ ಶೈವ ಸಿದ್ಧೇಹೆ. ಈಶ್ವರ ಗೊತ್ತಾಗೋದು ಯಾವಾಗ? ಶಾಸ್ತ್ರ ಯೋನಿತ್ವ. ಶಾಸ್ತ್ರ ಓದೋರು ಈಶ್ವರ ಗೊತ್ತಾಗೋದಿಲ್ಲ. ದೇರ್ಫೋರ್ ಜೀವೇಶ್ವರ ಭೇದ ಗೊತ್ತಾಗೋದು ಯಾವಾಗ? ಶಾಸ್ತ್ರ ಓದಿದ ಮೇಲೆ. ಮತ್ತು ಪ್ರತ್ಯಕ್ಷದಿಂದ ಗೊತ್ತಾಗಿರಲಿಲ್ಲ, ಅನುಮಾನದಿಂದ ಗೊತ್ತಾಗಿರಲಿಲ್ಲ. ಯಾಕೆ? ಈಶ್ವರನೇ ಗೊತ್ತಾಗಿರಲಿಲ್ಲ ಫಸ್ಟು. ಈಶ್ವರ ಗೊತ್ತಾಗಿದ್ದು ಆಗಮದಿಂದ ಆದಮೇಲೆ, ಆಗಮದಿಂದ ಈಶ್ವರ ಗೊತ್ತಾದ ಮೇಲೆ ಜೀವೇಶ್ವರ ಭೇದ ಆಗಮದಿಂದ ಗೊತ್ತಾಗಿಬಿಟ್ರೆ ಅನುವಾದಕ್ಕೆ ಹೇಗಾಯ್ತದು? ಅನುವಾದಕ್ಕೆ ಯಾವಾಗ ಆಗ್ತಿತ್ತದು? ಪ್ರತ್ಯಕ್ಷ ಸಿದ್ಧ ಅನುಮಾನ ಸಿದ್ಧವಾದ ಸಿದ್ಧ ಹೇಳಿದ್ರೆ ಅನುವಾದಕ್ಕಾಗಿದೆ. ಈಶ್ವರನೇ ಸಿದ್ಧವಾಗಿಲ್ಲ ಪ್ರತ್ಯಕ್ಷ ಅನುಮಾನಗಳಿಂದ. ಹೇಗಾಗುತ್ತೆ? ಇದು ಹೊಸ ರೀತಿ ಅಟ್ಯಾಕ್ ಇದು. ಅರ್ಥ ಆಯ್ತಾ? ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜೀವೇಶ್ವರ ಭೇದ ಸಿದ್ಧ ಇತಿ ಅನುವಾದಕತ್ವ ಭೇದವಾಕ್ಯಾನ ಆಗಮಂ ವಿನ ಈಶ್ವರ ಶೈವ ಅಸಿದ್ಧೇಹೇ. ಇದನ್ನು ಶಾಸ್ತ್ರ ಯೋನಿತ್ವ ಸೂತ್ರ ಅರ್ಥ ಇದು. ಇಷ್ಟೋತ್ತ ನಿರ್ಣಯ ಪೂರ್ತಿ ಬ್ರಹ್ಮಸೂತ್ರ ಭಾಷ್ಯ. ಯಾತಕ್ಕೆ ಅಂದರೆ ಇಷ್ಟೊತ್ತು ವೇದಾಪೌರುಷತ್ವ ಹೇಳಿದರು. ವೇದಾಪೌರುಷತ್ವಕ್ಕೂ ಬ್ರಹ್ಮಸೂತ್ರಕ್ಕೆ ಏನು ಸಂಬಂಧ ಅಂತ ಕೇಳಿದರೆ, ಎರಡನೇ ಅಧ್ಯಾಯದ ಮೊದಲನೇ ಪಾದದ ಎರಡನೇ ಅಧಿಕರಣ ಏನಂತ ಬರುತ್ತೆ? ನವಿಲಕ್ಷಣತ್ವಾದಶ್ಚ ತಥಾತ್ವಂ ಚ ಶಬ್ದಾತ್ ಓ ಬ್ರಹ್ಮಸೂತ್ರ. ವೇದಗಳಿಗೆ ಅಪ್ರಾಮಾಣ್ಯವನ್ನು ಹೇಳಬಾರದು ಅಂತಿದೆ. ಅದಿಷ್ಟು ಯಾಕೆ ಅಂದರೆ ಇದಿಷ್ಟು ರೀಸನ್ ಇದೆ. ಅಲ್ಲಿ ನಾಲ್ಕೈದು ವಾಕ್ಯ ಬರೆದಿದ್ದಾರೆ, ಇಲ್ಲಿ ಎಷ್ಟು ಬರೆದಿದ್ದಾರೆ? 30-40 ವಾಕ್ಯ ಬರೆದಿದ್ದಾರೆ. ಆದ್ದರಿಂದಾಗಿನೇ ಅದಿಷ್ಟು ಭಾಷ್ಯ ಆಯ್ತು. ಯಾವುದಕ್ಕೆ ಭಾಷ್ಯ ಆಯ್ತು? ಈಗ ಬ್ರಹ್ಮಸೂತ್ರ ಕರೆಕ್ಟ್ ಆಯ್ತು. ಅಲ್ಲೇ ಯಾಕೆ ಬರೆಯೋದಿಲ್ಲ ಅಂದರೆ ಅದೇ ಭಾರಿ ದೊಡ್ಡದು. ಮಿತ್ ಮಿಸ್ ಮಿಕ್ಸಪ್ ಮಾಡಿದ್ರೆ ಏನಾಗುತ್ತದು? ಕನ್ಫ್ಯೂಷನ್. ಅದಕ್ಕೆ ಇಲ್ಲಿ ಡೀಟೇಲಾಗಿ ಹೇಳಿದರೆ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಇದು ಒಂದು ಕಾರಣ. ಅದೇ ರೀತಿಯೇ ಇನ್ನೊಂದು ವಿಷಯ ಬಂತೀಗ. ಇದರಲ್ಲಿ ಏನು ಬಂದಿದೆ? ಶಾಸ್ತ್ರ ಯೋನಿತ್ವ ಸೂತ್ರ ಇದೆ. ದೇವರನ್ನು ತಿಳಿಬೇಕಾದ್ರೆ ಏನು ಬೇಕು ನಮಗೆ? ಶಾಸ್ತ್ರ ಬೇಕೇ ಬ್ರಹ್ಮಸೂತ್ರ ಹೇಳಿದೆ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇದೆಲ್ಲ ಅಲ್ಲಿ ಹೇಳಿಲ್ಲ. ಬ್ರಹ್ಮಸೂತ್ರ ನಿಜವಾಗ್ಲೇ ಎಲ್ಲ ಓದ್ತಿರೋದೆಲ್ಲ ನಾವೇನೀಗ ಸರ್ವಮೂಲಗಳು ಪೂರ್ತಿ ಏನದು? ಇಡೀ ಸರ್ವಮೂಲ ಅಂದರೆ ಬ್ರಹ್ಮಸೂತ್ರ ಭಾಷ್ಯ. ಅರ್ಥ ಆಯ್ತಾ? ಅನೇಕರು ಪ್ರಶ್ನೆ ಮಾಡ್ಬೋದು, ವೇದವ್ಯಾಸರು ಏನು ತಪ್ಪೆ ಮಾಡಿದ್ರು ಅವರಿಗೆ? ಆಜ್ಞಾಮನ್ಯ ಇರಧಾರ್ಯಾಂ ತಿರಸಿ ಪರಿಸರ ತ್ರಸ್ತಿ ಕೋಟಿ ಇರ ಕೋಟೋ ಅಂತ ವಾಕ್ಯ ಕೇಳಿದ್ದೇವೆ. ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಅಂತ ಹೇಳಿದರು. ಉಳಿದು 36 ಯಾಕೆ ಬರೆದ್ರೆ ಆಚಾರ ಸುಮ್ಮನೆ ಒಂದು ಮಾಡಿದ್ರೆ 36 ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದರೆ 36 ಕೂಡ ಏನು ಮತ್ತೆ ಅವು ಬ್ರಹ್ಮಸೂತ್ರ ಭಾಷ್ಯನೇ ಗೊತ್ತಾಯ್ತು. ಯಾಕೆ ಇದರಲ್ಲಿ ಇದಿಷ್ಟು ಡೀಟೇಲ್ಸ್ ಓದೇ ಹೋಗಿದ್ರೆ ಆ ಸೂತ್ರ ಸ್ಪಷ್ಟ ಅರ್ಥ ಆಗ್ತಿದ್ದಿಲ್ಲ. ದೇರ್ಫೋರ್ ಇದು ಸೇರಿಸಿಕೊಂಡಾಗ ಅರ್ಥ ಆಗೋದ್ರಿಂದ ಅದು ಓದ್ತಿದ್ದೇವೆ ಅಂತ ತಿಳ್ಕೊಂಡು ಹೋಗಿಬಿಟ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದನ್ನು ಓದಿ ಇಲ್ಲೇ ಬಿಟ್ಬಿಟ್ರೆ ಅದು ಮತ್ತೆ ಹೊಸದಾಗಿ ಓದ್ದಾಗುತ್ತೆ. ಇದಿಷ್ಟು ಸ್ಟ್ರೆಂತ್ ಇದ್ದಾಗ ಬ್ರಹ್ಮಸೂತ್ರ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಬ್ರಹ್ಮಸೂತ್ರ ಭಾಷೆ ಇದೆಲ್ಲ ಆದ್ಮೇಲೆ ಓದೋದಲ್ಲ, ಓದ್ತಿರ್ತಾರೆ. ಇದಿಷ್ಟು ಓದಿರೋದ್ರಿಂದ ಶಾಸ್ತ್ರ ಯೋಗ್ಯತ್ವ ಅದು ಕರೆಕ್ಟ್ ಇಷ್ಟೇ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ ಈಗಾಗಲೇ. ಭೇದ ಆಗಮಿನ ಈಶ್ವರ ಶೈವ ಅಸಿದ್ಧೇ. ಯಾಕೆ ಆಗಮದಿಂದ ಈಶ್ವರ ಸಿದ್ಧರಾಗ್ತಾನೆ ಅಂತ ಕೇಳಿದರೆ, ಈಶ್ವರ ಯಾರು? ಅತೀಂದ್ರಿಯ ಪದಾರ್ಥ, ಬಿಯಾಂಡ್ ಸೆನ್ಸಸ್, ಬಿಯಾಂಡ್ ರೀಸನಿಂಗ್. ಅದು ಇರೋದು ಅದು ಆಧಾರ ಯಾವುದು? ಈಗ ಓನ್ಲಿ ಶಾಸ್ತ್ರ ಓದ್ದೆ. ಇದನ್ನ ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ತಿಳಿಯಿತು. ಈಶ್ವರ ತಿಳಿ ಪ್ರೂವ್ ಮಾಡೋಕ್ಕೆ ಆಗೋದೇ ಇಲ್ಲ. ಆಗೋದಿಲ್ಲದೆ ಈಶ್ವರ ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದ್ದಿದ್ರೆ ಇಷ್ಟು ಗಲಾಟೆನೇ ಬರ್ತಿರ್ಲಿಲ್ಲ, ಗೊತ್ತಾಯ್ತಾ? ಮೈಕ್ರೋಸಾಫ್ಟ್ ಹಾಕೊಳ್ಳೋದೆ ಬ್ಯಾಕ್ಟೀರಿಯಾ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಏನು ಮಾಡಿದ್ರು ಕಾಣೋದಿಲ್ಲ. ಕಾಣೋದಾಗಿದ್ರೆ ಬಟ್ಟಿ ಮೈಕ್ರೋಸಾಫ್ಟ್ ಹಾಕೊಳ್ಳೋ ಜಾಂತನ ಬೇಕಿಲ್ಲ, ಅದು ದಡತನ ಆಗ್ತಿತ್ತು. ಭೇದವಾಕ್ಯಾನ ಆಗಮಿನ ಈಶ್ವರ ಶೈವ ಸಿದ್ಧೇಹೇ ತತ್ರ ಈಶ್ವರ ಧರ್ಮಿಕೋ ಜೀವ ಪ್ರತಿಯೋಗಿಕೋ ಭೇದ ಭೇದ ತಾವತ್ ಧರ್ಮಿ ಪ್ರತಿಯೋಗಿ ಪ್ರತೀತಿ ಸಾಪೇಕ್ಷ ಪ್ರತೀತಿಕ. ಅಷ್ಟಿರಲಿ, ಇದಿಷ್ಟು ಓದಿದ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾಳೆಗೆ ಅದು ಅರ್ಥ ಆಗ ಯಾವ ರೀತಿ ಎಂಬುದನ್ನು ತೋರಿಸ್ತಾರೆ, ಯಾಕೆ ಸಿದ್ಧವಾಗೋದಿಲ್ಲ ಅನ್ನೋದನ್ನು ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಂ ನಾಳೆ ಪಾಡ್ಯ ಇರೋದು ನಾಡಿದ್ದು ಅಲ್ಲ, ನಾಳೆ ಪಾಡ್ಯ ಸರ್, ಎರಡು ಪಾಡ್ಯ, ಇನ್ನು ಮೂರು ಪಾಡ್ಕೋಬಹುದು.